ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮ ರುದ್ರೇಂದ್ರ ವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನದ ಸರಣಸೆ ಉತ್ತುಂಗವತ್ತರಂಗಾಯ ಮಧ್ಯದುರ್ಗಾತ್ರಯೇ ನಮಃ. ಗುರುಮಖಿಲ ಗುಣಜ್ಞಂ ಸತ್ವನೇತಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯ ನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀರಾಕರಾರ್ಚಿತಾನಂತ ಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾರಿಣಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾಜರಾಜ ಪದದ್ವಂದ್ವ ಭಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಹೋಹಂ ಭೀ ವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಾದಿರಾಜರು ಅನೇಕ ಗ್ರಂಥಗಳನ್ನು ಬರೆದರು ಭಾವಿ ಸಮೀರ ಗುರುರ ಗುರು ಸಾರ್ವಭೌಮರು. ಅದರಲ್ಲಿ ವಿಶೇಷವಾದ್ದು ತೀರ್ಥಪ್ರಬಂಧ. ತೀರ್ಥಪ್ರಬಂಧ ಮಾಡಿದ್ದು ಎಷ್ಟು ವಿಶೇಷ ಎಂಬುದನ್ನು ವೃತ್ತ ರತ್ನ ಸಂಗ್ರಹಕಾರರು ಅವರ ಶಿಷ್ಯರು ಹೇಳುತ್ತಾರೆ. ಅಟನ್ ಸ್ವಯಂ ತೀರ್ಥ ಸಮೂಹಂ ಉರ್ವಿಯಾಂ ತೀರ್ಥ ಪ್ರಬಂಧಂ ಕೃತವಾನ್ ದಯಾಲು. ತಾವು ಸ್ವಯಂ ತೀರ್ಥ ಸಮೂಹಂ ಉರ್ವ್ಯಾಂ ಅಟನ್, ಭೂಮಿಯ ಮೇಲೆ ಈ ತೀರ್ಥಾದಿಗಳನ್ನು ತಾವೇ ಸ್ವಯಂ ತಿರುಗುತ್ತಾ ತೀರ್ಥ ಪ್ರಬಂಧಂ ಕೃತವಾನ್ ದಯಾಲು. ತೀರ್ಥ ಪ್ರಬಂಧವನ್ನು ವಾದಿರಾಜಗುರು ಸಾರ್ವಭೌಮರು ಮಾಡಿದ್ರಯ್ಯ. ಅದರಿಂದ ಏನಾಗುತ್ತೆ, ಅವರು ತಿರುಗೋ ಕಾಲಕ್ಕೆ ವಿಶೇಷವಾಗಿರತಕ್ಕಂಥ ಗ್ರಂಥವನ್ನು ಬರೆದು ಅದು ಕೇಳಿದ ಮೇಲೆ ಎಲ್ಲರೂ ಹೋಗಿ ಬರಲಿ ಅಂತಲ್ಲ ಅಂತ ಹೇಳಿದ್ರೆ ಹೇಳ್ತಾರೆ. ಅದನ್ನು ಕೇಳಿ ತೀರ್ಥಕ್ಷೇತ್ರಗಳ ಪರಿಚಯ ಆಗಿ ನಾವು ಹೋಗಿ ದರ್ಶನ ಮಾಡಿಕೊಂಡು ಬಂದರೆ ಇನ್ನೇನು ಪ್ರಯೋಜನ ಇಲ್ಲಲ್ಲ ಅಂದರೆ ಇಲ್ಲ. ಜನಾನ್ ತದ ಆವರ್ತನಶೀಲಿನಶ್ಚ, ಯಾರಾದರೂ ಈ ಗ್ರಂಥವನ್ನು ನಿತ್ಯ ಆವರ್ತನೆ ಮಾಡುತ್ತಾರೋ ಚಕಾರ ತೀರ್ಥಾಟನ ಪುಣ್ಯಭಾಗ, ಅವರೆಲ್ಲರೂ ಕೂಡ ನಿತ್ಯವೂ ತೀರ್ಥಯಾತ್ರೆ ಮಾಡಿದ ಫಲ ಅವರಿಗೆ ಬರಲಿ. ಯಾರಾದರೆ ತೀರ್ಥ ಪ್ರಬಂಧವನ್ನು ನಿತ್ಯವೂ ವಿಶೇಷವಾಗಿ ಪಾರಾಯಣ ಮಾಡುತ್ತಾರೋ ಅರ್ಥಚಿಂತನ ಪೂರ್ವಕವಾಗಿ, ಅಂದರೆ ವಾದಿರಾದರೂ ಯಾವ ಯಾವ ತೀರ್ಥಕ್ಷೇತ್ರಗಳು ಹೋಗಿದ್ದಾರೆ ಅದನ್ನು ಚೆನ್ನಾಗಿ ಕೇಳಬೇಕು ಗುರುಗಳ ಮುಖದಿಂದ. ಗುರುಗಳ ಮುಖದಿಂದ ಕೇಳಿ ಆ ವಾದಿರಾದರದು ಹೇಳುವ ಕಾಲಕ್ಕೆ ಆಯಾ ತೀರ್ಥಗಳಲ್ಲಿ ಯಾವ ಯಾವ ದೇವತೆಗಳು, ಆಯಾ ತೀರ್ಥಗಳಲ್ಲಿ ಭಗವದ್ ರೂಪಗಳು, ಆಯಾ ತೀರ್ಥಗಳಲ್ಲಿ ಭಗವದ್ ರೂಪ ತೋರುವ ಮಹಿಮೆ, ನಮಗೆ ಬರುವಂತ ಫಲ, ಇಷ್ಟೆಲ್ಲದರ ಪರಿಚಯ ಮಾಡಿಕೊಡ್ತಾ ಹೋಗ್ತಾರೆ. ಆಳವಾದ ಪರಿಚಯ ಮಾಡ್ತಾರೆ. ಅದನ್ನ ಚೆನ್ನಾಗಿ ತಳಕೊಂಡ ಮೇಲೆ ತೀರ್ಥಾತ್ರೆ ಹೋಗ್ಬೇಕಂತ. ನಾವೇನ್ ಮಾಡ್ತೀವಿ, ತೀರ್ಥಾತ್ರೆಗೆ ಹೊರಟೇ ಬಿಡ್ತೀವಿ. ಆ ಚೆನ್ನಾಗದಂತೆ ಕ್ಷೇತ್ರ ಅಂತ ಕೇಳಿದ್ಕೊಳ್ಳೆ ಹೋಗ್ಬಿಡ್ತೀವಿ. ಅದು ಏನಿದೆ ಎಂತದು ಏನು ಗೊತ್ತಿರಲ್ಲ, ಸುಮ್ಮನೆ ಹೋಗಿದ್ದು ನೋಡಿದ್ದೆ ಬಂದದ್ದು. ನಂತರ ಅಯ್ಯೋ ಹೀಗಂತೆ ಅಂತ ಹೇಳಿದ್ರೆ ಹೌದಾ ಅಂತ ಬಾಯಿ ತೆಗೆಯುತ್ತ. ದೇವರಾಯನ ದುರ್ಗ ಕರಿಗಿರಿ ಕ್ಷೇತ್ರ ಎಷ್ಟು ಜನ ಹೋಗಿರಲ್ಲ, ಎಲ್ಲರೂ ಹೋಗಿರ್ತಾರೆ. ಹೇಳ್ತಾರೆ ಆ ಕ್ಷೇತ್ರಕ್ಕೆ ಹೋಗೋ ರೀತಿ ಗೊತ್ತಾ, ಆ ಕ್ಷೇತ್ರದ ಮಹಾತ್ಮೆ ಗೊತ್ತಾ, ಅದು ತಿಳ್ಕೊಂಡು ಹೋದ್ರ ಇಲ್ಲಪ್ಪ, ಹೋದವು ಕಳಗೊಂದ ನರಸಿಂಹದೇವರು ಮೇಲೊಂದ ನರಸಿಂಹದೇವರು ಹೋದವು ದರ್ಶನ ಮಾಡಿಕೊಂಡು ಬಂದು ಅಷ್ಟೇ. ಅದನ್ನು ಹೇಳ್ತಾರೆ ಆ ಒಂದು ಬೆಟ್ಟದಲ್ಲಿ 96 ಕೋಟಿ ತೀರ್ಥಗಳಿವೆ, ಒಂದಲ್ಲ ಎರಡಲ್ಲ 96 ಕೋಟಿ ತೀರ್ಥಗಳಿವೆ. ಅಲ್ಲಿಗೆ ಹೋದಂಥ ವ್ಯಕ್ತಿ ಆ 96 ಕೋಟಿ ತೀರ್ಥಾಭಿಮಾನಿಗಳಂತರ್ಯಾಮಿ ಭಗವಂತನ ಸ್ಮರಣೆ ಮಾಡಿ ನಮಸ್ಕಾರ ಮಾಡಿದರೆ ಸಾಕು, 96 ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಬಂದ್ಬಿಡುತ್ತೆ. ಅಲ್ಲಿರುವ ಶ್ರೀಪಾದ ತೀರ್ಥ ನೃಸಿಂಹದೇವರ ಬ್ರಹ್ಮದೇವರು ಅಭಿಷೇಕ ಮಾಡಿದ ತೀರ್ಥ. ಆ ತೀರ್ಥವೇ ಶ್ರೀಪಾದ ತೀರ್ಥ ಅಂತ. ಅದರಲ್ಲಿ 96 ಕೋಟಿ ತೀರ್ಥಗಳ ಸನ್ನಿಧಾನ ಇದೆ. ಅದನ್ನು ಒಮ್ಮೆ ಪ್ರೋಕ್ಷಣೆ ಮಾಡಿಕೊಂಡ್ರೂ ಸ್ನಾನ ಮಾಡಿದ್ರೂ ಸಾಕು, 96 ಕೋಟಿ ತೀರ್ಥಗಳ ಸ್ನಾನ ಮಾಡಿ ಹೊರಬರುತ್ತೆ. ಅಲ್ಲೇ ಪಕ್ಕದಲ್ಲೇ ಬೆಟ್ಟಕ್ಕೆ ಗುಡ್ಡಕ್ಕೇನೆ ಒಡಮೂಡಿದ್ದಾರೆ ಹಯಗ್ರೀವ ಲಕ್ಷ್ಮೀ ಹಯಗ್ರೀವ ದೇವರು, ಪಕ್ಕದಲ್ಲಿ ವಾಜರಾದರು ಪ್ರಾಣದೇವರು ಅದ್ಭುತವಾಗಿ ಒಡಮೂಡಿದ್ದಾರೆ ಅಂತ. ಆ ಹಯಗ್ರೀವ ದೇವರ ಮೇಲೆ ಸದಾ ಮೇಲಿಂದ ನೀರು ಹರಿತಾ ಬಂದು ಅಭಿಷೇಕ ಆಗಿರುತ್ತೆ, ಆ ನೀರೇ ಅಲ್ಲಿರುತ್ತೆ ಅಂತ ತೀರ್ಥ. ಅಷ್ಟೇ ಅಲ್ಲ, ಅಲ್ಲಿ ಏನೇನಿದೆ ಆ ಇಡೀ ಕರಿಗಿರಿ ಕ್ಷೇತ್ರ ಮಹಾತ್ಮ್ಯ ಪೂರ್ಣವಾಗಿ ಕೇಳಬೇಕು, ಪೂರ್ಣವಾಗಿ ಚೆನ್ನಾಗಿ ತಿಳ್ಕೊಂಡು ಅಲ್ಲಿಗೆ ಹೋದರೆ ಆವಾಗ ಅಲ್ಲಿ ಅನುಸಂಧಾನ ಮಾಡಲಿಕ್ಕಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ. ಇನ್ನ ವಾದಿರಾಜ ಗುರುವರ ಚರಿತಾಮೃತದಲ್ಲಿ ಹೇಳ್ತಾರೆ, ಸ್ವದೃಷ್ಟ ಕ್ಷೇತ್ರ ತೀರ್ಥಾದಿ ಮಹಾತ್ಮ್ಯಸ್ಯ ಅವಬೋಧಕಂ ತೀರ್ಥ ಪ್ರಬಂಧನ್ ಕೃತವಾನ್ ಪಠತಾಂ ಅಘನಾಶನಂ. ತಾವು ನೋಡಿದಂತಹ ತೀರ್ಥಕ್ಷೇತ್ರಾದಿಗಳ ಮಹಾತ್ಮ್ಯವನ್ನು ಚೆನ್ನಾಗಿ ತಿಳಿಸಿಕೊಳ್ಳಿಕ್ಕೆ ತೀರ್ಥ ಪ್ರಬಂಧ ಮಾಡಿದ್ರು. ಯಾರಾದರೂ ಇದನ್ನು ಕೇಳುತ್ತಾರೋ ಹೇಳುತ್ತಾರೋ ಅವರಿಗೆ ಎಲ್ಲಾ ಪಾಪನಾಶನ ಆಗುತ್ತೆ. ಪಠನಾದ್ಯಸ್ಯ ತೀರ್ಥಾದಿ ಸೇವನ ಲಭ್ಯಮಂಜಸ ಸುಕೃತಂ ಜನತಾಯಾಹ ಸ್ಯಾಕ್ತಂ ಸ್ತೋತಂ ಕೋನು ಶಕ್ಮಯಾತ್. ಆ ತೀರ್ಥಕ್ಷೇತ್ರಾದಿಗಳಿಗೆ ಹೋದರೆ ಎಷ್ಟು ಕಷ್ಟ, ಹೋಗಬೇಕು ಅಂದ್ರೆ ದುಡ್ಡಿರಬೇಕು, ಪ್ರಯಾಸ ಹೋಗಬೇಕು, ಅಲ್ಲೆಲ್ಲ ಊಟ ಸಿಗುತ್ತೋ ಇಲ್ಲೋ ತೊಂದರೆ. ಇಷ್ಟು ಪಟ್ಟುಕೊಂಡು ಸಾಧನೆ ಮಾಡಿಕೊಂಡು ಬಂದರೆ ಎಷ್ಟು ಪುಣ್ಯ ಬರುತ್ತೋ ಅದಕ್ಕಿಂತ ಜಾಸ್ತಿ ಪುಣ್ಯ ವಿಶೇಷವಾಗಿ ತೀರ್ಥ ಪ್ರಬಂಧ ಪಠನ ಮಾಡಿದ್ರೆ ಬಂದ್ಬಿಡುತ್ತೆ. ಅಂಥ ತೀರ್ಥ ಪ್ರಬಂಧವನ್ನ ಸ್ತೋತ್ರ ಮಾಡಲಿಕ್ಕೆ ಯಾರಿಗೆಯ ಸಾಕು ಸಾಧ್ಯ ಆಗುತ್ತೆ. ಇನ್ನ ಮುಂದೆ ಹೇಳ್ತಾರೆ, ಅರ್ಥಿಗಳಿಗೆ ಪರಮಾರ್ಥವ ತೋರುವ ತೀರ್ಥ ಪ್ರಬಂಧವ ಕೀರ್ತನೆಗೈದೆ ವಾದಿರಾಜ ಅಂತ ಜಗನ್ನಾಥದಾಸರು ಸ್ತೋತ್ರ ಮಾಡುತ್ತಾರೆ. ಇನ್ನ ಇಂಥ ವಿಶೇಷವಾಗಿರತಕ್ಕಂಥ ತೀರ್ಥ ಪ್ರಬಂಧವನ್ನ ಪರಿಚಯ ಮಾಡಿಕೊಡುತ್ತಾರೆ ವಾದಿರಾಜ ಗುರು ಸಾರ್ವಭೌಮರು. ಶುರು ಮಾಡುತ್ತಾರೆ, ನನಗನ್ಸುತ್ತೆ ಅದಕ್ಕಿಂತ ಮೊದಲು ವಿಜಯದಾಸರ ಒಂದು ಕಿರು ಪರಿಚಯ, ತೀರ್ಥಕ್ಷೇತ್ರಗಳ ಪರಿಚಯ ಒಂದು ಪದವನ್ನ ಮಾಡಿದ್ದಾರೆ. ಅದನ್ನ ಒಂದು ಸಲ ನೋಡಿಬಿಟ್ರೆ ತೀರ್ಥಕ್ಷೇತ್ರಗಳು ಯಾಕೆ ಹೋಗ್ಬೇಕು ಏನೆಂಬುದು ವಿಜಯದಾಸರು ಹೇಳುತ್ತಾರೆ. ಸ್ಮರಿಸಿ ತೀರ್ಥಕ್ಷೇತ್ರವ, ಸ್ಮರಿಸಿ ತೀರ್ಥಕ್ಷೇತ್ರ ಸಜ್ಜನರು ನಿರುತದಲ್ಲಿ. ತೀರ್ಥ ಪ್ರಬಂಧ ಇಡೀ ಹೇಳಲಿಕ್ಕಾಗುತ್ತಾ? ಹೇಳಿ ಆಗಿಲ್ಲ, ಈ ಒಂದು ಪದ ಆದರೂ ಹೇಳಿಬಿಡಿ ಅಂತ ಹೇಳ್ತಾರೆ. ವಾಜರಾಜರೇ ಹೇಳಿಕೊಟ್ಟಂತಹ ಪದ ಹೇಳ್ತಾರೆ. ಸ್ಮರಿಸಿ ತೀರ್ಥಕ್ಷೇತ್ರವ, ಸ್ಮರಿಸಿ ತೀರ್ಥಕ್ಷೇತ್ರ ಸಜ್ಜನರು ನಿರುತದಲ್ಲಿ. ಅರುಣೋದಯದಲ್ಲೆದ್ದು ಭಕ್ತಿಪೂರ್ವಕವಾಗಿ ಕರ್ಣತ್ರಯದಿ ಮಳ್ಪ ಪಾಪ ರಾಶಿಗಳ ಪರಿಹರಿಸಿ ಹರಿ ಸಂತೈಸುವ. ಬೆಳಿಗ್ಗೆದ್ದು ಸ್ನಾನ ಮಾಡಲಿಕ್ಕೆ ಮೊದಲು ಒಮ್ಮೆ ಎಲ್ಲ ಕಾಲಕೃತ್ಯ ಮುಗಿಸಿಕೊಂಡು ಮೃತ್ತಿಕಾ ಧಾರಣೆ ಮಾಡಿಕೊಂಡು ತುಳಸಿ ಮೃತ್ತಿಕಾ ಹಚ್ಚಿಕೊಂಡು ಕೂತು ಒಂದು ಸಲ ಈ ಪದವನ್ನು ಹೇಳಿಕೊಂಡ್ರೆ ಸಾಕು, ವಿಶೇಷ ಸ್ಮರಣೆ ಅಂದ್ರೆ ಹೇಳೋ ಕಾಲಕ್ಕೆ ಮನಸ್ಸಿರಬೇಕಷ್ಟೇ. ಹೇಳ್ತಾ ಇದ್ದಾರೆ, ಅರುಣೋದಯದ್ದು ಭಕ್ತಿಪೂರ್ವಕವಾಗಿ ಸ್ಮರಿಸಿ ತೀರ್ಥಕ್ಷೇತ್ರವ. ಅದರಿಂದ ಏನಾಗುತ್ತೆ, ನಿತ್ಯದಲ್ಲಿ ಮಾಡತಕ್ಕಂಥ ಕರ್ಣತ್ರಯದಿ ಮಳ್ಪ ಮನಸ ವಾಚ ಕಾಯ ನಾವು ಮಾಡತಕ್ಕಂಥ ಪಾಪರಾಶಿಗಳ ಪರಿಹರಿಸಿ ಹರಿ ಸಂತೈಸುವ. ಭಗವಂತ ಅನುಗ್ರಹ ಮಾಡುತ್ತಾನೆ. ಎಲ್ಲ ಪಟ್ಟಿ ಕೊಡ್ತಾ ಬರ್ತಾ ಇದ್ದಾರೆ, ಭಾಗೀರಥಿ ಸರಸ್ವತಿ ಯಮುನಾ ವಾರಣಾಸಿ ಗೋದಾ ಫಲ್ಗುಣಿ ಶ್ರೋಣಭದ್ರ ನರ್ಮದಾ ಗಂಡಕಿ ಭೀಮರಥಿ. ಹೆಸರುಗಳು ಕೇಳಿದ್ರೆ ಸಾ ಪುಣ್ಯ ಬರುತ್ತೆ ಪಾಪನಾಶ ಆಗುತ್ತೆ. ತುಂಗಭದ್ರ ಪ್ರಯಾಗ ತ್ರಿವೇಣಿ ಹೇಮ ವೇಗವತಿ ಗಾಯತ್ರಿ. ಹೆಸರೇ ಕೇಳಿದ್ರೆ ನಾವು ನದಿ ಹೆಸರು ಗಾಯತ್ರಿ ವೇಗವತಿ ಕೌಶಿಕಿ ಮಣಿಕರಣಿ ಮಣಿಕರಣಿಕಾ ಗೌತಮಿ ವಿಯತ್ ಗಂಗಾ ಆಕಾಶ ಗಂಗಾ ಕುಮುದ್ವತಿ ಕಾಗಿನಿ ನೇತ್ರವತಿ ವೇತ್ರವತಿ ನೇತ್ರಾವತಿ ಎರಡು ವೇತ್ರವತಿ ನೇತ್ರಾವತಿ ಹೈಮವತಿ ಸಿಂಧು ಪಾಪೌಘನಾಶಿನಿ. ಪಾಪಗಳನ್ನು ಪೂರ್ಣ ನಾಶನ ಮಾಡತಕ್ಕಂತಹ ಪಾಪೌಘನಾಶಿನಿ ಸರಯೂ ಸರಯೂ ನದಿ ಜಯ ಮಂಗಳ ಕರಗಿರಿ ಕ್ಷೇತ್ರ ಜಯ ಮಂಗಳ ಅಂತ ಎರಡು ನದಿಗಳು ಸೇರುತ್ತಲ್ಲಿ ಒಂದು ಜಾಗದಲ್ಲಿ. ಅಲ್ಲಿ ವ್ಯಾಸರಾಜರಿದ್ದುಕೊಂಡು 6 ವರ್ಷಗಳ ಕಾಲ ನರಸಿಂಹದೇವರು ಪೂಜೆ ಮಾಡಿದ್ದಾರೆ. 12 ವರ್ಷಗಳ ಕಾಲ ಶ್ರೀನಿವಾಸನ ಪೂಜಾ ಮಾಡಿದ್ದಲ್ಲದೆ 6 ವರ್ಷಗಳ ಕಾಲ ಸತತ ನರಸಿಂಹದೇವರು ಪೂಜಾ ಮಾಡಿ ಪೂಜಾ ಮಾಡೋ ಕಾಲಕ್ಕೆ ಬೆಟ್ಟದ ಕೆಳಗೆ ಆ ಜಯ ಮಂಗಳ ಇರತಕ್ಕಂಥ ಜಾಗದಲ್ಲಿ ಇದ್ದುಕೊಂಡು ಪ್ರಾಣದೇವರು ಪ್ರತಿಷ್ಠಾ ಮಾಡಿ ಪೂಜೆ ಮಾಡಿದ ಜಾಗ ಇದಲ್ಲಿ. ಅದ್ಭುತವಾದ ಜಾಗ. ಜಯ ಮಂಗಳ ಜಮದಗ್ನಿ ನದಿ ಹೆಸರು. ವರ ತಾಮ್ರಪರ್ಣಿ ಯೋಗಾನಂದ ಕೃತಮಾಲ ಇನ್ನ ಕುಹು ಮಹೇಶ್ವರಿ ಶಂಖ ಚಕ್ರವರ್ತಿ ಭವನಾಶಿನಿ ಅಹೋಬಲ. ಅದರಲ್ಲಿ ಕೆಲವು ನಾವು ಹೆಸರು ಕೇಳಿಲ್ಲ ಅಂತ ಹೆಸರಲ್ಲೇ ಹೇಳ್ತಾ ಇದ್ದಾರೆ. ಯಾವ ಜನ್ಮದಲ್ಲಿ ಯಾವ ಹೋಗ್ತೀವೋ ಏನೋ ಗೊತ್ತಿಲ್ಲ. ಗದಾಧರ ಮೇನಕ ಸುನಾಸಿ ಗರುಡ ಮದಿರ ಮರುದ್ವತಿ ಸುವರ್ಣ ಮುಖರಿ ವಂಝರ ತಾಪಿನಿ ತಪತಿ ನದಿ ತಾಪಿನಿ ಕಾಳಿ ಸೌಪರ್ಣಿ ದಕ್ಷಿಣ ಉತ್ತರ ಪಿನಾಕಿನಿ ಕಪಿಲ ಸೀತ ಅಲಕನಂದ ತುರಗಮುಖಿ ಪ್ರಣವ ಸಿದ್ಧ ಕಾವೇರಿ ಸಿಂಧು ಮಾಲಿನಿ ಗಾರ್ಗಿಣಿ ಹರಿದ್ರಾವತಿ ಇಂದ್ರಾಣಿ ಕುಂದ ಕುಂದಿನಿ ಶೈವ ದೈವತಿ ಪಾತಾಳ ಗಂಗಾ ಪುನಃ ಪುನಃ ನೀರಾ ಕುಮಾರಧಾರಿ ಧಾವಿತ್ರಿ ಧಾನ್ಯಮಾಲ ಪುಷ್ಪವತಿ ಲೋಕಪಾವನಿ ಎಂದಾದ್ರೂ ಕೇಳಿದ್ದಾರೆ ಹೆಸರುಗಳು ನದಿಗಳು ತೀರ್ಥಗಳು ಹೆಸರು ಹೇಳ್ತಾ ಇದ್ದಾರೆ. ಇಂದು ಕೇಳಿಲ್ಲ ನಾವು. ಮೌಳಿ ಮೌಕ್ತಿ ಸಿಂಧು ಧರ್ಮ ಕುಶಾವರ್ತಿನಿ ಚಕ್ರತೀರ್ಥ ಎಲ್ಲಿಂದೆಲ್ಲಿಗೆ ಹಾರತಾರೆ ಅಲ್ಲ ಚಕ್ರತೀರ್ಥ ಭಯನಾಶಿನಿ ಹೌದಾ ವರದ ಮಲಾಪಹಾರಿ ಅದ ಮೇಲೆ ಸ್ವಾಮಿ ಪುಷ್ಕರಣಿ ಮಾನಸ ಚಂದ್ರಪುಷ್ಕರಣಿ ಭೂಮಂಡಲದೋಳುತ್ತಮ ತ್ರಿಪುಷ್ಕರಣಿ ಶ್ರೀಮಧ್ವ ನಿತ್ಯ ಪುಷ್ಕರಣಿ ಮಿಕ್ಕದಲ್ಲೆಲ್ಲ ಅವಾಗವ ಬರ್ತಾಳೆ ಮಧ್ವರಾಯರ ಅಗ್ರದಕ್ಕೆ ಯಾವಾಗ್ಲೂ ಇರ್ತಾಳೆ. ಶ್ರೀಮಧ್ವ ನಿತ್ಯ ಪುಷ್ಕರಣಿ ಸೀತಾ ಪದ್ಮಸರ ಚಂದ್ರಭಾಗತೀರ್ಥ ವಾಮನ ಮಯೂರ ಪಂಪಾ ಸರೋವರ ಪುಣ್ಯಧಾಮ ವ್ಯಾಸ ಸಮುದ್ರ ವ್ಯಾಸನಕೆರೆ ಧವಳ ಗಂಗಾ ಸುಸಾಧ್ಯಾಮೃತ ಸಮುದ್ರ ಗುರು ಭೀಮಸೇನ ತಟಾಕ ರೋಮಹರ್ಷಣ ತೀರ್ಥವ. ಇನ್ನ ಕ್ಷೇತ್ರಗಳು ಹೇಳ್ತಾ ಬರ್ತಾರೆ. ದ್ವಾರಕಾ ನಗರ ಸಾಲಗ್ರಾಮ ಬದರಿ ನರನಾರಾಯಣಾಶ್ರಮ ಜಗನ್ನಾಥ ಶ್ರೀಮುಷ್ಣ ಮೇರು ಪಾರ್ಶ್ವ ಮಂದರ ಸುಪಾರ್ಶ್ವ ಮೈನಾಕ ಕೈಲಾಸ ಕಾಂಚಿ ಶ್ರೀರಂಗನಾಥ ನೈಮಿಷ ದ್ವೈತ ಚಂಪಕ ಅರಣ್ಯ ಕಾಶಿ ಚಂಪಕಾರಣ್ಯ ಅಂತೇಳಿ ಕಾಶಿ ಪಂಪಾವತಿ ಅವಂತಿಕಾಪುರಿ ಗೌರಿ ಮಯೂರ ಸಿಂಹಾದ್ರಿ ಪಾಟಲಿ ಹರಿದ್ವಾರ ಛಾಯಾ ರಾಯಚೂರು ಹತ್ರ ಪಿಪ್ಪಲ ಕೇದಾರ. ಇದೇನು ಕೇದಾರ ಅಂತ ಹೇಳ್ತಾರೆ ಹೋಗಬಾರ್ದಲ್ಲ ಅಂತ ಹೇಳಿದ್ರೆ ಹೇಳ್ತಾರೆ ಈ ಕೇದಾರದ ರುದ್ರದೇವರಿರತಕ್ಕಂಥ ಪ್ರಾಂತಕ್ಕೆ ಹೋಗಬಾರದು ಅದಕ್ಕಿಂತ ಕೆಳಗಿದೆ ಅಲ್ಲಿಗೆ ಹೋಗ್ಬೋದು ಅಂತ ಹೇಳ್ತಾರೆ. ರುದ್ರದೇವ ದರ್ಶನಕ್ಕೆ ಹೋಗ್ಲಿಕ್ಕಿಲ್ಲ ಅದಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇದಾರ ಯಾಕೆ ಬ್ರಹ್ಮ ಅದು ರುದ್ರದೇವರಿಗೂ ಭೀಮಸೇನ ದೇವರಿಗೂ ಸಂವಾದ ಆಯಿತು. ವಾದ ಆದಾಗ ರುದ್ರದೇವರು ಸೋತರು. ಆಚಾರ ಹೇಳ್ತಾರೆ ಇದನ್ನ ರುದ್ರದೇವರು ಸೋತು ಭೀಮಸೇನ ದೇವರಿಗೆ ಹೇಳ್ತಾರೆ ನಿಮ್ಮ ಅನುಯಾಯಿಗಳು ಇಲ್ಲಿ ಬಾರದಿರಲಿ ಶಾಪ ಕೊಡ್ತಾರೆ. ಯಾಕೆ ಇಲ್ಲಿ ಬಂದು ತಲೆಕಟ್ಟು ಹೋಗುತ್ತೆ ಅವರಿಗೆ ಅಂತ ಈ ಕ್ಷೇತ್ರ ಅಂತ ಅದಕ್ಕೆ ಇಲ್ಲಿ ಬರಬೇಡಿ ಅಂತ ಹೇಳಿಬಿಡ್ತಾರೆ. ಕೇದಾರ ಸಗರ ಮಂದಾಕಿನಿ ಕುಸುಮಾವತಿ ಸ್ವಾದಿ ಸೌಂದಾಕ್ಷತಾ ಅಂತಾರೆ ಸುಬ್ರಹ್ಮಣ್ಯ ಕೋಟೀಶ್ವರ ನಂದಿ ಪಾದ ಕ್ರೌಂಚಾದ್ರಿ ಮಹಾನಂದಿ ಕರ್ನೂಲ್ ಹತ್ರ ಮಹಾನಂದಿ ಅಂತಿದೆ ಶಂಕರ ನಾಮ ನಾರಾಯಣ ನಾರಾಯಣಾದ್ರಿ ಅಥವಾ ನಾರಾಯಣ ನಿವರ್ತಿ ಅಂತ ನಿವರ್ತಿ ಸಂಗಮ ಅಂತಿದೆ ನಿವರ್ತಿ ಅಂತಿದೆ ವೇದ ಪಾದ ಅಂದ್ರೆ ನಮ್ಮ ಉತ್ತರಾದ ಮಠದ ಸತ್ಯನೀತೀರ್ಥರಿರತಕ್ಕಂಥ ಇದ್ದಂಥ ಜಾಗ ನಿವರ್ತಿ ಸಂಗಮ ಅಂತ ಹೇಳಿ ಮಹಾನುಭಾವರು ಸ್ಮರಣೆ ಮಾಡಬೇಕು. ಕರ್ನೂಲಲ್ಲಿ ಉತ್ತರಾಯ ಮಠದಲ್ಲಿ ಮಹಾನುಭಾವ ವೃಂದಾವನ ಇದೆ. ನಾವೆಲ್ಲ ಆ ಊರಿನವರೇ. ಅವರ ವೃಂದಾವನ ಆ ನಿವೃತ್ತ ಸಂಗಮದಿಂದ ತಂದರು. ಡ್ಯಾಮ್ ತುಂಬ ಹೋಗುತ್ತೆ, ವೃಂದಾವನ ತಗೊಂಡು ಹೋಗ್ರಿ ಅಂತ ಹೇಳಿದ್ರೆ ಆ ವೃಂದಾವನ ತೆಗೆದು ಒಳಗಿರುವ ಅಸ್ಥಿಗಳ ಸಹಿತವಾಗಿ ತಂದರು ಕರ್ನೂಲಿಗೆ. ಮೇಲಿನ ವೃಂದಾವನ ತೆಗೆದರು, ಒಳಗಿಂದ ತೆಗೀಬೇಕಾದ್ರೆ ಒಬ್ಬರನ್ನೇ ಸತ ಪ್ರಮೋದರು, ಒಬ್ಬರನ್ನು ಇನ್ಯಾರು ಹೋಗಬೇಡ್ರಿ ಅಂತ ಹೇಳಿದ್ರಂತೆ. ಅವ್ರು ವಿಶೇಷ ನಿಷ್ಠಾವಂತರು ಇದ್ರೆ ಅವನು ಹೋಗ್ರಿ ಅಂತ ಹೇಳಿದ್ರೆ ಅವರು ಒಡೆದು ತೆಗೆದರೆ ಅವರು ಒಳಗೆ ಇಳಿದು ಎಷ್ಟು ವರ್ಷಗಳಾಯಿತು, ರಾಯರಕ್ಕಿಂತ ಪ್ರಾಚೀನರವರು. ಒಳಗೆ ಮರದ ಕಮಂಡಲು ಹಾಗೆ ಇದೆ, ಮರದ ಕಮಂಡಲು ಏನು ಕೊಳ ಹಿಡಿದು ಹೋಗ್ಬೇಕು, ಚೆನ್ನಾಗಿದೆ. ಎಲ್ಲರೆದುರಿಗೆ ಹೀಗೆ ತೆಗೆದು ಬಗ್ಗಿಸಿದ್ರೆ ನೀರು ಬರ್ತಾ ಇದೆ ಅಂತ ದೊಡ್ಡವರು ಹೇಳ್ತಾರೆ. ಅನಧಿತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ವ್ಯದನುಗ್ರಹಾತ್ ವಂದೇತಂ ವಿಧಿನ ಸತ್ಯನಿಧಿಂ ಸಜ್ಞಾನ ಸಿದ್ಧಯೇ ಸತ್ಯನಾಥನ್ ಅಂತ ಸ್ತೋತ್ರ ಮಾಡುತ್ತಾರೆ. ಅವರ ಅನುಗ್ರಹದಿಂದ ಅಧ್ಯಯನ ಮಾಡದೇನೆ ಮಹಾಭಾಷ್ಯವೆಲ್ಲ ನನಗೆ ಬಂದ್ಬಿಡ್ತಯ್ಯ ಅಂತ ಹೇಳಿಬಿಡುತ್ತಾರೆ. ಅಂತಹ ದೊಡ್ಡವರು ಮಹಾನುಭಾವರು. ಅವರ ವೃಂದಾನ ಬಹಳ ಚೆನ್ನಾಗಿರುತ್ತೆ. ಮೇಲೆ 24 ಕೇಶವಾದಿ ರೂಪಗಳು. ಒಂದು ಕಡೆ ಕಾಮಧೇನು, ಕಾಮಧೇನು ಉಪಾಸಕರು ಭಗವದ್ ರೂಪ ಅಂತ ರೂಪವನ್ನು ಉಪಾಸನ ಮಾಡತಕ್ಕಂಥವರು ಅಂತ ಕಾಮಧೇನು ಚಿಹ್ನೆ. ಮೇಲೆ ನರಸಿಂಹದೇವರ ಸನ್ನಿಧಾನ ಇರತಕ್ಕಂಥ ಶಿಲಾ, ಬಹಳ ವಿಶೇಷವಾಗಿರತಕ್ಕಂಥ ಸನ್ನಿಧಾನ. ಯಾಕೆ ನಿವರ್ತಿ ಎಂದ ಕೂಡಲೇ ಅದು ನೆನಪಾಯಿತು. ವೇದ ಪಾದ ಯಾತಗಿರಿ ಯಾದಗಿರಿ ಕಾಳಹಸ್ತಿ ಕೌಮೋದಕಿ ಪಾಂಡುರಂಗ ಕ್ಷೇತ್ರ ಶ್ರೀ ವಿಷ್ಣು ಪಾದ ಗಯ ಕಾಳೀಶ್ವರಿ ಹಸ್ತಿನಾಪುರಿ ಪಾಟಲಿ ಮಂತ್ರಾಲಯ ಗೋವರ್ಧನಾದ್ರಿ ಮೈನಾಕ ಮಂದರ ಮಲಯ ಕೈವಲ್ಯನಾಥ ಕಾಶ್ಮೀರ ಜಾಂಬವತಿ ವೃಂದಾವನ ಧನುಷ್ಕೋಟಿ ವಾತಪುರಿ ಕನ್ಯಾಕುಮಾರಿ ಶ್ವೇತಾದ್ರಿ ವೃಷಭ ಶ್ರೀ ವಿರೂಪಾಕ್ಷ ಕುಂದರ ನಂದಪುರಿ ಮಾಯಾ ಶ್ರೀವತ್ಸ ಗಂಧಮಾದನ ಚಿತ್ರಕೂಟ ದ್ವಾರಾವತಿ ವ್ಯಾಘ್ರಪುರಿ ಗೋಕುಲ ನಾರಾಚ ಸೌಭರಿ. ಈ ಕ್ಷೇತ್ರ ಹೆಸರು ಗೊತ್ತಿಲ್ಲ ನಿಮಗೆ? ಅವ್ರ ಹೆಸರು ಗೊತ್ತು. ಕ್ಷೇತ್ರದ ಹೆಸರು ನಾರಾಚ ಸೌಭರಿ ಆದಿನಾಥ. ಈ ಮಹಿಮಂಡಳ ದೋಳಿಪ್ಪ ತೀರ್ಥಕ್ಷೇತ್ರ ಹೋಗೋದು ಬೇಡ. ನಾಮಗಳ ಕಾಲತ್ರಯಗಳಲ್ಲಿ ಸ್ಮರಿಸುತ್ತಿಹ ಧೀಮಂತರೂ ಆಗಾಮಿ ಸಂಚಿತ ಆಗೌಗ ಪರಿಹರಿಸಿದ ಅನಂತರದಲ್ಲಿ. ಅಪರೋಕ್ಷ ಆಗೇ ಆಗುತ್ತೆ ಅವರಿಗೆ ಇಂಥ ಸ್ಮರಣೆ ಮಾಡಿದರೆ. ಸೋಮಾರ್ಕರುಳ್ಳನಕ ವಿವಿಧ ಭೋಗಗಳ ಸುತ್ರಾಮ ಲೋಕದೋಳುಣಿಸಿ, ಅವರನ್ನು ವಿಶೇಷವಾದ ಲೋಕಗಳಲ್ಲಿ ಅದ್ಭುತ ಭೋಗಗಳು ಉಣಿಸಿ ಕರುಣಾಳು ಪ್ರಾಂತಕ್ಕೆ ಸ್ವಧಾಮ ವೈದಿಸಿ, ವಿಶೇಷವಾಗಿ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ. ಮುಕ್ತರಣ ಮಳ್ಪನಹುದೆಂದು ನಾನಲ್ಲ ಹೇಳಿದ್ದು ಅಂತಾರೆ ವಿಜಯದಾಸರು. ಸೂತ ಶೌನಕಗೆ ಪೇಳ್ದ ಈ ಭರತ ಖಂಡದೊಳಗುಳ್ಳ ತೀರ್ಥಕ್ಷೇತ್ರ ವೈಭವ ಅಬ್ಜ ಭವಾಂಡ ಪೌರಾಣದೊಳಗೆ ಬ್ರಹ್ಮಾಂಡ ಪುರಾಣದೊಳಗೆ ಹರಿ ನಾಭಿ ಸಂಭವನು ಪೇಳ್ದ ನಾರದನಿಗಿನಿತೆಂದು ಪರಮ ಕರುಣ್ಯದಿಂದ. ಇನ್ನು ಹೇಳ್ತಾರೆ, ಇದು ಚಿಂತನೆ ಮಾಡಿದರೆ ವಿಶೇಷ ತೀರ್ಥಕ್ಷೇತ್ರ ಯಾತ್ರೆ ಫಲ ಬರುತ್ತೆ. ವಿಶೇಷವಾಗಿ ಸಂಚಿತ ಆಗಾಮಿ ಎಲ್ಲ ಪರಿಹಾರ ಆಗತಕ್ಕಂತಹ ಪರೋಕ್ಷ ಜ್ಞಾನ ಶೀಘ್ರವಾಗಿ ಸಿದ್ಧ ಆಗುತ್ತೆ. ಭಗವಂತ ವಿಶೇಷ ಲೋಕಗಳಲ್ಲೆಲ್ಲ ಏನು ಭೋಗಗಳು ಬೇಕೋ ಅದು ಕೊಟ್ಟು ವೈಕುಂಠವನ್ನು ಕೊಡುತ್ತಾನೆ. ಅಷ್ಟಲ್ಲದೆ ಹೇಳ್ತಾರೆ, ಸ್ತ್ರೀ ಬಾಲ ಗೋ ವಿಪ್ರ ಮಾತಾಪಿತೃಗಳ ಧನ ಲೋಭದಿಂದಲಿ ಧನಲೋಭದಿಂದಲಿ ಕೊಂದ ಪಾತಕವ ಪರಿಹರಿಸಿ ಶ್ರೀಭೂರಮಣ ಜಗನ್ನಾಥ ವಿಠಲ ಪೊರೆವಾ ಬೇಡಿದಿಷ್ಟಾರ್ಥವಿತ್ತು. ಇಷ್ಟೇ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ್ರೆ ಅಲ್ಲ, ಆ ಹೆಸರುಗಳನ್ನ ಮೂರು ಕಾಲದಲ್ಲಿ ಹೇಳಿದ್ರೆ ಸಾಕು ಅಂತ ಹೇಳ್ತಾರೆ. ಇದೊಂದು ಕೆಲವು ಇದೆ ವಿಜಯದಾಸರು ಮಾಡಿದ್ದಿನ್ನೊಂದಿದೆ. ಯಾವುದು ಅಂದ್ರೆ ಋಷಿಗಳ ನಾಮಗಳ ಪೇಳುವೆ ಅಂತ ಒಂದು ಪದವನ್ನು ಮಾಡ್ತಾರೆ. ಋಷಿಗಳ ಹೆಸರನ್ನು ಹೇಳ್ತಾರೆ. ಈ ಋಷಿಗಳನ್ನು ಬಹುಮಂದಿ ಋಷಿಗಳಿಹರು ಕೊಂಚ ಮುನಿಗಳ ಪೇಳಿದೆ ಸ್ವಲ್ಪ ಹೇಳಿದೆ ಅಂತ 150 ದಿನ ಹೇಳ್ತಾರೆ ಪಟ್ಟಿ. ಅಂದ್ರೆ ಮಿನಿಮಮ್ ಹೇಳ್ತಾರೆ, ಸೂತಾಚಾರ್ಯರ ಹತ್ರ ಶೌನಕಾದಿ ಮಹರ್ಷಿಗಳೆಲ್ಲ ಬಂದ್ರು. ಎಷ್ಟು ಜನ ಇದ್ರು? 20,000. ಅಲ್ಲ, 20,000 ಯಾರು ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಶಿಷ್ಯರು ಪ್ರಶಿಷ್ಯರು ಪ್ರಶಿಷ್ಯರು ಅವರ ಗುಂಪು ಅವರ ಕುಟುಂಬಗಳು ಅವಲ್ಲ, ಅದಕ್ಕೆಲ್ಲ ನಾಯಕರಾದಂತಹ ಒಬ್ಬರು ಇರ್ತಾರಲ್ಲ ಅಂಥವರ ಗುಂಪು 20,000 ಅಂದ್ರು. ಅಂಥವರ ಗುಂಪು 20,000 ಆದರೆ ಒಬ್ಬೊಬ್ಬರ ಶಿಷ್ಯ ಪ್ರಶಿಷ್ಯರ ಸಂಖ್ಯೆ ಎಷ್ಟು ಅಂದ್ರೆ ಪರಿಸಂಖ್ಯಾತಂ ಶಕ್ಯತೆ, ಎಣಿಸಲಿಕ್ಕೆ ಸಾಧ್ಯ ಆಗಲ್ಲ. ಪ್ರತಿಯೊಬ್ಬರು ನೆನೆಸಿದರೆ ಸಾಕು ಪವಿತ್ರ ಮಾಡುವಂತಹ ಶಕ್ತರಯ್ಯ, ಅಂಥವರು ಬಂದಿದ್ರು, ಅಂಥವರಿಗೆ ಹೇಳಿದ್ರು ಇದು ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಇನ್ನ ವಾದರಾದರೇ ಹೇಳ್ತಾರೆ, ಗೋದಾವರಿ ಸ್ತುತಿಯನ್ನು ಮಾಡ್ತಾರೆ. ಸಂಸ್ಕೃತಕ್ಕಿಂತ ಕನ್ನಡದಲ್ಲಿ ಚೆನ್ನಾಗಿ ಅರ್ಥ ಆಗುತ್ತಲ್ಲ, ಹೇಳ್ತಾರೆ. ಗೋದೆ ಸಮಸ್ತ ಫಲದೆ ಸಾಧಿಸಿ ಸ್ನಾನವ ಮಾಡೆ ಮುಕುತಿಯೇ ನೀವೇ, ಆದಿಯಲ್ಲಿ ತ್ರಯಂಬಕನ ಜಡೆಯಲು ಉದ್ಭವಿಸಿದಿ, ಮೋದದಿ ಪಶ್ಚಿಮಕ್ಕೆ ನಡೆದು ಬಂದಿ, ಮೇದಿನಿಗಿಳಿದು ಪರ್ವತದಲ್ಲಿ ತೀವ್ರದಿಂದ ಆದರದಿಂದ ಅಬ್ಧಿಯನ್ನು ಕೂಡಿದಿ, ಬ್ರಹ್ಮಾದ್ರಿ ಶಿಖರದಿಂದುದ್ಭವಿಸಿ ನೀನು ಬ್ರಹ್ಮ ಋಷಿಯಾದ ಗೌತಮ ಮುನಿಗೆ ಬ್ರಾಹ್ಮರಿಂದಲೇ ಬಂದ ಗೋಹತ್ಯ ಪರಿಹರಿಸಿ ಅಮ್ಮಮ್ಮ ಸಪ್ತಮುಖದಿಂದ ಸಾಗರ ನೆರದಿ, ಔದುಂಬರ ವೃಕ್ಷ ಮೂಲದಿಂದುದ್ಭವಿಸಿ ಉದದಿಯನ್ನು ಕೂಡಬೇಕೆಂದು ಬರಲು ಒದಗಿ ಗೌತಮ ಋಷಿಯು ಕುಶದಿಂದ ತಿರುಗಿಸರು, ಸದಮಳ ಕುಶ ಅವರ್ತಳೆಂದೆನಿಸಿಕೊಂಡೆ. ಸಿಂಹರಾಶಿಗೆ ಸುರ ಗುರು ಬರಲು ಕೇಳಿ ಅಂಹರಾಶಿಗಳ ಸಂಹಾರಕ್ಕಾಗಿ, ಪಾಪರಾಶಿಗಳ ಸಂಹಾರ ಮಾಡಲಿಕ್ಕಾಗಿ ಬಹ್ವಾಯಾಸದಿಂದ ಬಂದು ನಿನ್ನನ್ನು ಕೂಡೆ ಅಂಹಗಳ ಪರಿಹರಿಸಿ ಬಕುತಿ ಮುಕುತಿಯ ಕೊಡುವೆ. ವಿನಯದಿಂದಲೇ ವಿನಯದಲ್ಲಿ ಸ್ನಾನ ಪಾನವ ಮಾಡಿದವರಿಗೆ ವನದಾಕ್ಷಶ್ರೀ ಹಯವದನ ಹರಿಯ ಮೀನಗುತಿಯ ಮೋಕ್ಷ ಸಂಪದವಿಗೆ ಸಾಧನವಾದ ಘನಜ್ಞಾನ ಭಕುತಿಯನ್ನು ಕೊಟ್ಟು ರಕ್ಷಿಸುವೆ. ಗೋದೇ ಸಮಸ್ತ ಫಲದೆ ತತ್ಪರ್ಯ ಇದೆಲ್ಲ ಕಡೆಯಲ್ಲಿ ಬರ್ತಾ ಇದೆ ಅಂದರೆ, ಆಯಾ ನದಿ ಆಯಾ ಕ್ಷೇತ್ರ ತೀರ್ಥಗಳಲ್ಲಿ ಹೋದಾಗ ಆ ನದಿ ಭೂಮಿ ತೀರ್ಥ ನೀರು ಅದೇ ನಮ್ಮನ್ನು ಪವಿತ್ರ ಮಾಡುವುದಲ್ಲ ಎಂಬುದು ಚೆನ್ನಾಗಿ ತಲೆಗೆ ಬರಬೇಕು. ಆ ಮಣ್ಣು ಇಲ್ಲೇ ಇದೆ, ಆದರೆ ಆ ಕ್ಷೇತ್ರಕ್ಕೆ ಅಭಿಮಾನಿಗಳಾದ ದೇವತೆಗಳ ಒಳಗಿರುವ ಸ್ವಾಮಿ, ತೀರ್ಥ ನದಿಗಳಿಗೆ ಅಭಿಮಾನಿಯಾದ ದೇವತೆಗಳ ಒಳಗಿರುವ ಸ್ವಾಮಿ, ಆತ ನಮ್ಮನ್ನ ಪವಿತ್ರ ಮಾಡುತ್ತಾನೆ. ಆ ಸ್ವಾಮಿ ನಮ್ಮನ್ನ ಪವಿತ್ರ ಮಾಡುವುದು. ಯಾಕೆ ದಾಸರಾಯರು ಹೇಳ್ತಾರೆ, ಚೆನ್ನಾಗಿದೆ ಈ ಎಲ್ಲಾ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದ ಮೇಲೆ ಅದರ ಫಲ ಏನು ಗೊತ್ತಾ ಅಂತ ಕೇಳ್ತಾರೆ. ಒಂದೊಂದು ತೀರ್ಥ, ಒಂದೊಂದು ಕ್ಷೇತ್ರ, ಒಂದೊಂದು ನದಿ, ಒಂದು ಸಮುದ್ರ ಎಲ್ಲ ಕೂಡ ಅಪರೂಪದ ಫಲ ಕೊಡತಕ್ಕಂಥದ್ದು. ಪರ್ವತಗಳು, ವನಗಳು, ತೀರ್ಥಗಳು, ವಾಪಿ, ಕೂಪ, ತಟಾಕ, ಸರೋವರ, ಅಭಿಮಾನಿ ದೇವತೆಗಳು ಎಲ್ಲ ಇದ್ದಾರೆ. ಅವೆಲ್ಲವನ್ನ ಒಂದ್ಸಲ ಹೋಗಿ ಬರಲೇಬೇಕಯ್ಯ. ಆದರೆ ಅದಕ್ಕಿಂತ ಒಂದು ರಹಸ್ಯ ಕೂತಿದೆ ನೋಡಿ ಅಂತಾರೆ. ಏನದು ಅಂದರೆ, ದಿನಾಗ್ಲೂ ಕೂಡ ಈ ಭೂಮಂಡಲದಲ್ಲಿರುವಂತಹ ಸಪ್ತ ಸಮುದ್ರಗಳಲ್ಲಿ ಸ್ನಾನ ಮಾಡಿದ ಫಲ ಬರಬೇಕಾ? ಎಲ್ಲಾ ನದಿಗಳಲ್ಲಿ ಸ್ನಾನ ಮಾಡಿದ ಫಲ ಬರಬೇಕಾ? ಎಲ್ಲಾ ತೀರ್ಥಗಳು, ಎಲ್ಲಾ ನದ ನದಿಗಳು, ಆದ ಮೇಲೆ ವಾಪಿ ಕೂಪ ತಟಾಕ ಸರೋವರಗಳು, ಆದ ಮೇಲೆ ಕ್ಷೇತ್ರಗಳು, ಎಲ್ಲಾ ಕಡೆಯಲ್ಲಿ ಒಂದೇ ಸಲ ದಿನಾಗ್ಲೂ ಹೋಗಿ ಸ್ನಾನ ಮಾಡಿ ಆ ಕ್ಷೇತ್ರದಲ್ಲಿ ವಾಸ ಮಾಡಿದ ಫಲ ಬರಬೇಕಾ? ಬರಬೇಕು ಅಂತಿದೆ. ಹೇಗೆ? ಏಕಕಾಲದಲ್ಲಿ ಉಡುಪಿಯಲ್ಲಿ ವಾಸ ಮಾಡಲಿಕ್ಕಾಗುತ್ತಾ, ಅಲ್ಲಿಂದ ಕಾಶಿಯಲ್ಲಿ ವಾಸ ಮಾಡಲಿ, ಒಂದೇ ಕಾಲದಲ್ಲಿ ಎಲ್ಲಾ ಕ್ಷೇತ್ರಗಳನ್ನ ಇರ್ಲಿಕ್ಕಾಗುತ್ತಾ? ನಾವು ಸಾಂಶರ ಆಗಲ್ಲ. ಆದರೆ ಒಂದು ವೇಳೆ ನಾವು ಏನೇನು ಸಮುದ್ರ, ನದಿ, ತೀರ್ಥ, ವನಗಳು, ಪರ್ವತಗಳು, ಕ್ಷೇತ್ರಗಳು ಏನೇನಿವೆ ಎಲ್ಲಾ ಕಡೆ ಒಂದೊಂದು ರೂಪದಿಂದ ಪರ್ಮನೆಂಟ್ ಆಗಿ ಅಲ್ಲೇ ಇದ್ಬಿಟ್ರೆ, ಪರ್ಮನೆಂಟ್ ಆಗಿ ಅಲ್ಲೇ ಇದ್ಬಿಡ್ಬೇಕು, ಅಲ್ಲೇ ಮೂರು ಕಾಲದಲ್ಲಿ ಸ್ನಾನ ಜಪ ಅನುಷ್ಠಾನ ಎಲ್ಲಾ ಮಾಡ್ತಾ ಇದ್ರೆ ಎಷ್ಟು ಫಲ ಬರಬೇಕೋ ಅಷ್ಟು ಫಲ ನಿತ್ಯ ನಿಮಗೆ ಕೈ ಸೇರಬೇಕಾ ಅಂತ ಕೇಳ್ತಾರೆ. ಹೌದು ಅಂತೀರಾ? ಹಾಗಾದರೆ ನಿಮ್ಮೊಳಗೆ ವಿರಾಟ್ ರೂಪಿ ಭಗವಂತ ನಿಂತಿದ್ದಾನೆ, ನಿಮ್ಮೊಳಗೆ ವಿರಾಟ್ ರೂಪಿ ಭಗವಂತ ನಿಂತಿದ್ದಾನೆ. ಆ ವಿರಾಟ್ ರೂಪಿ ಭಗವಂತ ನಿಮ್ಮ ಶರೀರದಲ್ಲಿದ್ದಾಗ 14 ಲೋಕದಲ್ಲಿ ಲೋಕಗಳೆಲ್ಲ ಸೂಕ್ಷ್ಮ ರೂಪದಿಂದ ನಿಮ್ಮ ಶರೀರದಲ್ಲಿ ನಿಂತಿವೆ. ಆ ಶರೀರದಲ್ಲಿರುವಂತಹ 14 ಲೋಕಗಳು ಸೂಕ್ಷ್ಮ ರೂಪದಿಂದ ಇದ್ದರೆ ಅಲ್ಲಿ ಸಕಲ ಸಾಂಶರಾದ ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು ಎಲ್ಲರೂ ನಿಮ್ಮ ಶರೀರದಲ್ಲೇ ನಿಂತಿದ್ದಾರೆ. ಯಾಕೆ? ಸ್ವಾಮಿ ನಿಂತಿದ್ದಾನೆ, ನೀನಿದ್ದ ಠಾವಿನಲ್ಲಿ ಸಕಲ ತೀರ್ಥಕ್ಷೇತ್ರ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಹಾಗಾದರೆ ಈ ಭೂಮಂಡಲದಲ್ಲಿರುವ ಪವಿತ್ರ ಮಾಡುವಂತಹ ದೇವತೆಗಳು ದೇವರ ರೂಪಗಳೇ ಅಲ್ಲಿ ನಮನ ಮಾಡೋದು. ಅವೆಲ್ಲ ದೇವತೆಗಳು ದೇವರ ರೂಪಗಳು ಎಲ್ಲ ಕೂಡ ನಮ್ಮ ಶರೀರದಲ್ಲೇ ನಿಂತಿವೆ. ವಿರಾಟ್ ರೂಪಿ ಬಿಂಬಮೂರ್ತಿ ನಿಂತಿದ್ದಾರೆ ಅಂತ ತಿಳಿದು ಇಂಥ ಎಲ್ಲರ ಸನ್ನಿಧಾನದಲ್ಲಿ, ಎಲ್ಲಿ ಈ ಶರೀರದೊಳಗೆ ಇರುವಂತಹ ಇಂಥ ಎಲ್ಲಾ ಮಹಾತ್ಮರ ಸನ್ನಿಧಾನದಲ್ಲಿ ನಾನು 10 ಗಾಯತ್ರಿ ಮಾಡುತ್ತಾ ಇದ್ದೇನೆ ಅಂತ ಅನುಸಂಧಾನ ಪೂರ್ವಕ ನಾವಿದ್ದ ಸ್ಥಳದಲ್ಲೇ 10 ಗಾಯತ್ರಿ ಮಾಡಿದರೂ ಅಥವಾ ಎಲ್ಲಿ ನಾವು ಬದುಕಿದ್ರೂ ಏನು ಫಲ ಬರುತ್ತೆ ಅಂದರೆ ಇಡೀ 100 ವರ್ಷ ಎಲ್ಲಾ ಕ್ಷೇತ್ರಗಳಲ್ಲಿ ತೀರ್ಥಗಳಲ್ಲಿ ಬದುಕಿದರೆ ಎಷ್ಟು ಫಲ ಬರಬೇಕೋ ಅಷ್ಟೂ ಫಲ ಬರುತ್ತೆ. ಪ್ರೊವೈಡೆಡ್ ಬ್ರಾಕೆಟ್ ಅಲ್ಲಿ ಈ ಅನುಸಂಧಾನ ಇರಬೇಕು. ಎಲ್ಲಾ ತೀರ್ಥಗಳು ಕ್ಷೇತ್ರಗಳು ನನ್ನಲ್ಲೇ ಕೂತಿವೆ, ನಾನು ಎಲ್ಲಾ ತೀರ್ಥಕ್ಷೇತ್ರಗಳಲ್ಲಿ ಇದ್ದೇನೆ, ಇದ್ದ ಕಡೆ ಎಲ್ಲವೂ ಬಂದಿದೆ ಎಂಬ ಅನುಸಂಧಾನ ಯಾರಿಗೆ ಬರುತ್ತೆ? ಅಂಥವರು ಮಹಾಪವಿತ್ರರಯ್ಯ, ಅವರು ಹೋದರೆ ತೀರ್ಥ ಪವಿತ್ರ ಆಗುತ್ತೆ. ತೀರ್ಥದಿಂದ ಅವರು ಪವಿತ್ರ ಆಗುವುದಿಲ್ಲ. ಯಾಕೆ? ತೀರ್ಥ ಪಾದನ ಸ್ಮರಣೆ ಸದಾ ಇರೋದರಿಂದ. ಮತ್ತೆ ಯಾವುದು ಬೇಕು ನಮಗೆ? ಇಂಥ ಚಿಂತನೆ ಬರಬೇಕಲ್ಲ, ಅದು ಬರಬೇಕಾ? ಬರಬೇಕಾದ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಹೋಗಿ ಬಂದರೆ ಗುರುಗಳ ದರ್ಶನ ಆಗುತ್ತೆ, ಆವಾಗ ಅವರು ಶುದ್ಧವಾಗಿ ಮನಃಶುದ್ಧಿ ಆಗುತ್ತೆ, ಗುರುಗಳ ದರ್ಶನ ಆಗುತ್ತೆ. ಗುರುಗಳು ಇಂಥ ಬಿಂಬಮೂರ್ತಿಯ ಅಥವಾ ವಿರಾಟ್ ರೂಪಿಯ ಚಿಂತನೆಯನ್ನು ಹೃದಯದಲ್ಲಿ ಪ್ರಿಂಟ್ ಮಾಡುತ್ತಾರೆ. ಮಾಡಿದ ಕೂಡಲೇ ನಾವಿದ್ದ ಕಡೆ ಸಕಲ ತೀರ್ಥಕ್ಷೇತ್ರಾಭಿಮಾನಿಗಳು ಬಂದು ನಮಗೆ ಅನುಗ್ರಹ ಮಾಡುತ್ತಾರೆ. ಅದನ್ನ ಅದು ಹೇಳುತ್ತಾರೆ, ಮಿನಗುತಿಹ ಮೋಕ್ಷ ಸಂಪದವಿಗೆ ಸಾಧನವಾದ ಘನ ಜ್ಞಾನ ಭಕ್ತಿಯನ್ನು ಕೊಟ್ಟು ರಕ್ಷಿಸುವೆ ಅಂತ ಹೇಳ್ತಾ ಇದ್ದಾರೆ ಅಂತ ವಾದಿರಾಜಗುರು ಸಾರ್ವಭೌಮರು ಶುರು ಮಾಡುತ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿಕ್ಷೀರಾಂಬುಧೇ ಸ್ವೈರಂ ಭವಘರ್ಮ ರಿಪೋರ್ಮನಃ ವಿಹರ ಅಹರಹ ಚಿತ್ರ ಚಾರಿತ್ರ ಚತುರ ಊರಮ್ಮಿಷು. ಅವರು ಹೇ ಮನ, ಹೇ ಮನಸ್ಸೇ ಅಂತ, ಹೇ ಮನಸ್ಸೇ ನೋಡು ಅಂತ ಹೇಳ್ತೀವಲ್ಲ ಆ ಥರ, ಹೇ ಮನಸ್ಸೇ ಭವಕರ್ಮ ರಿಪೋಹೋ. ನೋಡಿ, ಸಮುದ್ರಕ್ಕೆ ಹೋದ್ರೆ ಹೊರಗಿಂದ ಬಹಳ ತಾಪ, ಮೈಯೆಲ್ಲ ವಿಶೇಷವಾಗಿ ಬೆವರು ತುಂಬಿರುತ್ತೆ, ಭವದ ತಾಪ ಅಂದ್ರೆ ಹೊರಗಿನ ತಾಪ ಇರುತ್ತೆ. ಅಂತಹ ಕಾಲಕ್ಕೆ ಸಮುದ್ರದ ಪಕ್ಕದಲ್ಲಿ ಹೋದರೆ ಸಾಕು ನಮಗೆ, ಆ ತಂಪಾದ ತರಂಗಗಳಿಂದ ಎಲ್ಲ ತಾಪ ಎಲ್ಲ ಹೊರಟು ಹೋಗುತ್ತೆ. ಸ್ನಾನ ಮಾಡಿದರಂತೂ ವಿಶೇಷವಾಗಿ ಹೋಗುತ್ತೆ. ಹೇಳ್ತಾರೆ ಭವ ಘರ್ಮ ರಿಪೋಹೋ. ಈ ಭಗವಂತ ಎಂಥವ ಅಂದ್ರೆ ಸಂಸಾರ, ಈ ಮಾಮೂಲು ಸಮುದ್ರ ಹೊರಗಿನ ತಾಪ ಮಾತ್ರ ಕಳೆಯುತ್ತೆ, ತಲೆ ಒಳಗಿನ ತಾಪ ಕಳೆಯಲ್ಲ. ಹೌದಾ? ಹಾಗಾದರೆ ನೀನು ಭವಧರ್ಮ ರಿಪೋಹೋ, ಸಂಸಾರವೆಂಬ ದೊಡ್ಡ ತಾಪ, ಆ ತಾಪಕ್ಕೆ ವೈರಿ ಅಂದ್ರೆ ತಾಪವನ್ನು ಪರಿಹಾರ ಮಾಡತಕ್ಕಂಥವ್ರು ಯಾರು? ಹರಿಕ್ಷೀರಾಂಬುಧೇಹೆ, ಶ್ರೀಹರಿ ಎಂಬ ಕ್ಷೀರ ಸಮುದ್ರ, ಮಾಮೂಲು ಸಮುದ್ರ ಅಲ್ಲ, ಕ್ಷೀರ ಸಮುದ್ರ ಸ್ವಾಮಿ ಇದ್ದಾನೆ. ಅಂಥ ಸ್ವಾಮಿಯ ಚಿತ್ರ ಚಾರಿತ್ರ ಚತುರ ಊರ್ಮಿಷು, ಚಿತ್ರವಾದ ಚರಿತ್ರೆಗಳು, ಆ ಚಾರಿತ್ರ್ಯಗಳೇ ಚತುರವಾಗಿದೆ. ಊರ್ಮಿಗಳು ಅಂದ್ರೆ ತರಂಗಗಳು, ದೇವರೇ ದೊಡ್ಡ ಕಡಲು, ಹಾಲಿನ ಕಡಲು, ಆ ಹಾಲಿನ ಕಡಲಿನಲ್ಲಿ ಬರತಕ್ಕಂಥ ತರಂಗಗಳು, ಆತನ ವಿಶೇಷವಾದ ಕಥೆಗಳು, ಹೀಗೆ ಮಾಡಿದ ಹೀಗೆ ಮಾಡಿದ ಅಂತ ಒಂದೊಂದು ತರಂಗ ಬರ್ತಾ ಇದೆ. ಅದರಲ್ಲಿ ಹೇಳುತ್ತಾರೆ ಚತುರ ಊರ್ಮಿಷು, ಬಹಳ ಚಿತ್ರವಾಗಿರತಕ್ಕಂಥ ಒಳ್ಳೆ ನಿಪುಣವಾದ ಈ ತರಂಗಗಳು, ಆ ತರಂಗಗಳಲ್ಲಿ ವಿಹಾರ ಆಹಾರಹ, ಹಗಲೂ ರಾತ್ರಿ ವಿಹಾರ ಮಾಡು ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಇಲ್ಲೆಲ್ಲ ಹೇಳ್ತಾರೆ ಹೇಗೆ ಸಮುದ್ರದ ಅಲೆಗಳು ತಾಪ ಪರಿಹಾರ ಮಾಡುತ್ತೋ ಹಾಗೆ ಸ್ವಾಮಿ ಹೊರಗಿನ ಸ್ವಾಮಿಯ ಚಿತ್ರವಾದ ಚರಿತ್ರೆ ಎಂಬ ಅಲೆಗಳು ನಮ್ಮ ಹೊರಗಿನ ತಾಪವನ್ನು ಪರಿಹಾರ ಮಾಡುತ್ತೆ, ಒಳಗಿನ ತಾಪವನ್ನು ಪರಿಹಾರ ಮಾಡುತ್ತೆ. ಅದು ಕೇಳಿದವರಿಗೆ, ತಾಪ ಪರಿಹಾರ ಮಾಡುತ್ತೆ ಅಂತ ಭಾವನೆಯಿಂದ ಕೇಳಿದವರಿಗೆ ಮಾತ್ರ ಪರಿಹಾರ ಮಾಡುತ್ತೆ. ಕೇಳ್ತಾನೆ ಇರ್ತೀವಿ, ಏನೋಪ್ಪ ಕೇಳ್ತಾ ಇದ್ದು ಹೋಗಲ್ಲ ಅಂತ ಹೇಳ್ತಾರೆ. ಆ ಥರ ಅನುಸಂಧಾನ ಇರಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಇಲ್ಲಿ ನಾನಾ ರೀತಿಯಾದ ವಿಶೇಷಗಳು ನೋಡಬೇಕು ಅಂತ ಹೇಳ್ತಾರೆ. ಅಂದರೆ ಮಾಮೂಲು ಸಮುದ್ರ ತಾಪವನ್ನು ಪರಿಹಾರ ಮಾಡುತ್ತೆ, ಈ ಸಮುದ್ರ ಶ್ರೀಹರಿ ಎಂಬ ಸಮುದ್ರ ಸಂಸಾರ ತಾಪವನ್ನು ಪರಿಹಾರ ಮಾಡುತ್ತೆ ಅಂದ್ರೆ ಮೋಕ್ಷವನ್ನೇ ಕೊಟ್ಟು ಬಿಡುತ್ತಯ್ಯ, ಸದಾ ಮೋಕ್ಷಾನಂದವನ್ನೇ ಕೊಟ್ಟು ಬಿಡುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾ ಇದ್ದಾರೆ, ಹರಿಯೇ ಕ್ಷೀರಾಂಬುಧಿ ಅಂದ್ರೆ ಹೇಳ್ತಾ ಇದ್ದಾರೆ ಶ್ರೀಹರಿ ಕ್ಷೀರಾಂಬುಧಿ ಎಂದು ಯಾಕೆ ಹೋಲಿಸಿದ್ರು ಅಂದ್ರೆ ಈ ಕ್ಷೀರಾಂಬುಧಿ ನಮಗೆ ಎಟಕಲ್ಲ, ತುಂಬಾ ದೊಡ್ಡದು. ಹಾಗೆ ಭಗವಂತನ ಗುಣಗಳು ಎಟಕಲ್ಲ, ತುಂಬಾ ಆತನ ಗುಣಗಳು ಆಳ. ಹೇಗೆ ಸಮುದ್ರ ಆಳವು, ದೇವರ ಗುಣಗಳು ಆಳ. ಆತನ ಗುಣಗಳು ಚಿಂತನೆ ಮಾಡಲಿಕ್ಕೂ ಎಟಗಳ್ಳ, ರತ್ನಗಳವೆಲ್ಲ. ಆದ್ದರಿಂದ ಅಂಥ ಸ್ವಾಮಿಗೆ ಇಬ್ಬರನ್ನು ಕೂಡ ಹೋಲಿಸ್ತಾ ಇದ್ದಾರೆ. ಸಮುದ್ರಕ್ಕೆ ಹೋಲಿಸಿದ್ದು ಯಾಕೆ ಅಂದ್ರೆ ಸಮುದ್ರದಷ್ಟೇ ಅಂತ ಅರ್ಥ ಅಲ್ಲ, ನಮಗರ್ಥ ಆಗಲಿಕ್ಕೆ ಸಮುದ್ರ ಅಂತ ಹೇಳ್ತಾ ಇದ್ದಾರೆ. ಇನ್ನ ಚಿತ್ರ ಅಂತ ಹೇಳ್ತಾರೆ, ಚಿತ್ರ ಚಾರಿತ್ರ ಚತುರ ಊರ್ಮಿಷು, ಚಿತ್ರವಾದ ಆತನ ಕಥೆಗಳೆಂಬ ಅಲೆಗಳು ಬರ್ತಾ ಇವೆ. ಅದು ಚಿತ್ರ ಅಂದ್ರು. ಚಿತ್ರ ಅಂದ್ರೆ ಏನು ಅಂದ್ರೆ ಭಗವಂತನ ಕಥೆಗಳೆಂತಾವು ಅಂದ್ರೆ ಅಘಟನ ಘಟನಾ ಸಮರ್ಥಗಳಾಗದು ಅಂದ್ರೆ ಆಶ್ಚರ್ಯತಮ ಅಂತ ಭಗವಂತನ ಕರೀತಾರೆ. ನಮಗೇನಾದ್ರೂ ತೊಂದರೆ ಇದೆಯಪ್ಪ, ಆ ತೊಂದರೆ ಈ ಜನ್ಮದಲ್ಲಿ ಪರಿಹಾರ ಆಗಲ್ಲ ಅಂತ ನಮಗೆ ಕನ್ಫರ್ಮೇಶನ್ ಬಂದ್ಬಿಟ್ಟಿದೆ. ಇದು ಆಗಲ್ಲ, ಏನು ಮಾಡಿದ್ರೂ ಆಗಲ್ಲ ಅಂತ ತಲೆಯಲ್ಲಿ ಕೂತಿದೆಯಾ? ಮಾಡುತ್ತೆ. ಯಾವುದು? ದೇವರ ಕಥಾ ನಂಬಿಕೆಯಿಂದ ಕೂಡಿ, ಅದಕ್ಕಾಗಿ ಕೂಡಿ, ಸಂಕಲ್ಪ ಮಾಡಿ ಕೂಡಿ, ಸ್ವಾಮಿ ಈ ಇದು ಪರಿಹಾರ ಆಗಲೇಬೇಕು ಅಂತ ಭಾಗವತಾದಿ ಕಥೆಗಳನ್ನ ಕೇಳತಾ ಕೂತೀರ? ಸಂಕಲ್ಪದಿಂದ ಕೊಡಬೇಕು, ನಂಬಿಕೆಯಿಂದ ಕೊಡಬೇಕು. ಈ ಕಥೆ ಕೇಳತೇನೆ, ಕೇಳಿದ್ರಿಂದ ಹೋಗ್ಲೇಬೇಕು, ದೊಡ್ಡವರು ಹೇಳಿದ್ದಾರೆ ಅಂತ ಕೂಡಿ ಪರಿಹಾರ ಆಗ್ಲೇಬೇಕು, ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಚಿತ್ರ ಅಂತ ಕರೀತಾರೆ. ಅಘಟನ ಘಟನಾ ಸಾಮರ್ಥ್ಯ ಅದು ಹೇಗ್ರಿ? ದೇವರು ದೇವರ ಕಥೆ ಬೇರೆ ಅಲ್ಲ ಅಂದ್ರೆ ಕಥೆ ಒಳಗೆ ಸ್ವಾಮಿಯೇ ಇರ್ತಾನಲ್ಲ, ಆ ರೂಪದಿಂದ ಸ್ವಾಮಿ ಹರಿದು ಬರ್ತಾ ಇದ್ದಾನೆ. ಇನ್ನ ಚಾರಿತ್ರ ಅಂದ್ರೆ ಭಗವಂತನ ಅದ್ಭುತವಾದ ಜಗಸೃಷ್ಟಿ ಮೊದಲಾದ ವ್ಯಾಪಾರಗಳು, ಆತ ಏನೇನು ಆ 10 ಅವತಾರಗಳಲ್ಲಿ ಮಾಡಿದ ಏನೇನು ಕೆಲಸಗಳಿವೆ ಅವೆಲ್ಲವನ್ನು ನಾವು ಚಿಂತನೆ ಮಾಡ್ತಾ ಬರಬೇಕು ಆಳವಾಗಿ ಅಂತ ಹೇಳ್ತಾರೆ. ಅಂತ ಚಾರಿತ್ರ ಚತುರ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೇಳ್ತಾರೆ ಸಮುದ್ರದಲ್ಲಿ ಹೆಚ್ಚು ಕಾಲ ವಿಹಾರ ಮಾಡಿದರೆ ಆರೋಗ್ಯ ಕೆಡುತ್ತೆ, ಹೆಚ್ಚು ಕಾಲ ಇರಲಿಕ್ಕಿಲ್ಲ. ಹಾಗೆ ಈ ಬದರಿಯಲ್ಲಿ ಉಷ್ಣಕೊಂಡ ಇದೆ, ಹೆಚ್ಚೊತ್ತಿದ್ರೆ ತಲೆಸುತ್ತು ಬರುತ್ತೆ. ಸಲ್ಫರ್ ವಾಟರ್, ಅದು ಸಲ್ಫರ್ ವಾಟರ್. ಅದು ಬಹಳ ಜನಕ್ಕೆ ಅದು ಗೊತ್ತಿಲ್ಲ ಅಲ್ಲಿದ್ದವರಿಗೇನೆ. ಅದರಲ್ಲಿ ಅದು ನೋಡಿ ಬಹಳ ವಿಶೇಷ, ಭಗವಂತ ಹೇಗೆ ಮಾಡಿರ್ತಾನೆ ಎಂಬುದು. ನಾನು ಹೋಗಿದ್ದೆ ಅಲ್ಲಿಗೆ ಉಷ್ಣಕೊಂಡ ಹತ್ರಿಗೆ, ಸ್ನಾನ ಮಾಡ್ಲಿಕ್ಕೆ ಮುಂಚೆ ಹಿಂಗೆ ಬೆಟ್ಟಿಡ್ತೀರಾ, ಮರಳೋಗ್ತಾ ಇರುತ್ತೆ, ಬೆಟ್ಟಿಟ್ರೆ ಮರಳೋಗ್ತಾ ಇರುತ್ತೆ. ಹೇಗೆ ಒಳಗೆ ನೋಡಿದ್ರೆ ಹಾಯ ಕುಡ್ತಾರೆ, ಈ ಮರಳೋ ನೀರಿನಾಗೆ ಹೇಗೆ ಕೂತಿದ್ದಾರಪ್ಪ ಅಂತ ನಾ ಹೆದರಿಕೆಯಿಂದ ಬೇಡಪ್ಪ ತಂಗಿಯಿಂದ ಹಾಕೋಣ ಅಂತ ನೋಡ್ತಾ ಇದ್ರೆ ಒಬ್ಬ ಸಾಧನ ಸ್ನಾನ ಮಾಡ್ತಾ ಇದ್ದಾನೆ. ಏ ಸ್ವಾಮೀಜಿ ಹಾತ್ಲಾ ಅಂದ. ನಾನು ಅಂದುಕೊಂಡೆ ಅವನ ಮೇಲಕ್ಕೆ ಸ್ವಲ್ಪ ಸ್ಟೆಪ್ ಡೌನ್ ಇದೆ, ಏರ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ಕೊಂಡು ನಾನು ಕೈ ಕೊಟ್ಟು ನನ್ನೇ ಸೆಳೆದು ಬಿಟ್ಟ. ಪಾಪನ ಒಳಗೆ ಬಿದ್ದೆ ನಾನು, ಬಿತ್ತು ಒಂದು ಕ್ಷಣ ಬಡ ಬಿಸಿ ಓ ಓ ಅನ್ಲಿಕ್ಕ, ಎರಡನೇ ಕ್ಷಣದಲ್ಲಿ ಬಾಡಿಗೆ ಸೆಟ್ ಆಯ್ತು, ಹಾಯಾಗಿತ್ತು. ಸ್ವಾಮಿ ಎಂಥ ಸಂಕಲ್ಪ ನೋಡಿ. ನಾನು ಹೇಳೋದು ಭಗವಂತ ಯಾರ್ಯಾರಲ್ಲಿ ಏನೇನು ಕೊಡ್ತಾನೆ ಎಂಬುದು. ಅಲ್ಲಿ ನಾವು ಹೋದಾಗ ನಮ್ಮವರೆಲ್ಲ ಸರಿ ಹೋಗಿದ್ವು, ನಾವು ನಮ್ಮವರು ಸರಿ ಹೋಗಿದ್ದೆಲ್ಲ ಹೋದ್ರೆ ಅಲ್ಲಿ ಫಲಾರವಳೆಲ್ಲ ಮಾಡಿದ್ದಾಯ್ತು. ಇಳಿದು ಕೂಡಲೇ ಹಸಿವೆ ಆಗಿತ್ತು, ಫಲಾರ ಮಾಡಿದ್ರು. ಹೇಗ್ ಮಾಡಿದ್ರು? ಕಂಠದವರೆಗೂ ಫಲಾರ ಮಾಡಿದ್ರು, ಉಸಿರು ಕಟ್ಟಕ್ಕೆ ಶುರು ಆಯ್ತು. ಅಲ್ಲಿ ಸ್ವಲ್ಪ ಊಟ ಮಾಡಬೇಕು, ಆಕ್ಸಿಜನ್ ಕಮ್ಮಿ, ಹೆಚ್ಚು ಊಟ ಮಾಡಿದ್ರೆ ಉಸಿರು ಕಟ್ಟುತ್ತೆ, ಮೇಲೆ ಏರ್ಲಿಕ್ಕಿಲ್ಲ, ಅವಸ್ಥೆ ಆಗ್ಬಿಡ್ಬೇಕು. ಇಡೀ ರಾತ್ರಿ ಒದ್ದಾಡ್ತಾ ಇದ್ವಿ ಎಲ್ಲರೂ ಕೂಡ, ಅಪ್ಪಾ ಯಾಕಾದ್ರೂ ಬಂದ ಈ ಬದರಿಗೆ ಅಂತೇಳಿ. ಇನ್ನೊಂದು ಕಡೆ ನೋಡಿದರೆ ಥಂಡಿ ಕೊರಿತಾ ಇದೆ, ಹಾಗೆ ಎಷ್ಟು ಕೊರಿತಾ ಇದೆ ಅಂದ್ರೆ ಪುರಾಣ ಕಾಲಕ್ಕೆ ಹೇಳಬಾರದು ಅಂತಲ್ಲ, ಎಷ್ಟು ಅವಸ್ಥೆ ಆಗಿತ್ತು. ಎಲ್ಲ ಬಸ್ಸುಗಳು ಜನ ಇಡದಾಳೆ, ಇಡದ್ರೆ 4-5 ಟಾಯ್ಲೆಟ್ಸ್ ಇವೆ, ಎಲ್ಲರೂ ಹೋಗಿದ್ದಾರೆ. ಹೋದವರು ಯಾರು ಬರ್ತಾ ಇಲ್ಲ, ಹೊರಗೆ ಯಾರು ಹೊರಗೆ ಬರ್ತಾ ಇಲ್ಲ, ಎಲ್ಲರೂ ಬೈಕೊಂತ ಇದ್ದಾರೆ ಯಾಕೆ ಇಷ್ಟಿಷ್ಟು ಹೊತ್ತು ಹೋಗ್ತಾರೆ ಇವರೆಲ್ಲ ಅಂತೇಳಿ. ಹೋದವ್ರಿಗೆ ಮಾತ್ರ ಗೊತ್ತಾಗ್ತಾ ಇದೆ ಏನ್ ಪ್ರಾಬ್ಲಮ್ ಎಂಬುದು. ತಿರುಗಿಸಿದ್ರೆ ನೀರು ಕೊಡಕೊಂಡು ಹೋಗ್ತಾ ಇದೆ. ಅದರಿಂದ ಹೇಗೆ ಮಾಡಬೇಕು ಅರ್ಥ ಆಗ್ತಾ ಇಲ್ಲ ಎಲ್ಲರಿಗೂ ಕೂಡ. ಅಂಥ ಪರಿಸ್ಥಿತಿ, ನೆಲಗಳೆಲ್ಲ ಥಂಡಿ, ಕಾಲಿಟ್ಟರೆ ಏನು ಥಂಡಿಗೆ ನೋವು ಬಂದ್ಬಿಡ್ತಾ ಇದೆ ಪ್ರತಿಯೊಬ್ಬರ ಬಾಯಿಂದ. ಯಾಕಾದ್ರೂ ಬಂದ್ವಪ್ಪ ಬದ್ರಿಗೆ, ಯಾಕಾದ್ರೂ ಬಂದ್ವಪ್ಪ ಒದಾಡ್ತಾ ಇದೀವಿ ಒದಾಡ್ತಾ ಇದೀವಿ ಒದಾಡ್ತಾ. ಸರಿ, ಎಲ್ಲ ಸೇರ್ಕೊಂಡು ಬೈಕೊಂತಾನೆ ಹೋಗ್ತಾ ಇದೆ. ಸರಿ, ಹೋದ್ರಾಗ ಅಲ್ಲಿ ಹೋಗಿ ಸ್ನಾನ ಮಾಡಬೇಕಲ್ಲ, ಎಲ್ಲಿ ಹೋಗ್ಬೇಕು? ಗಂಗಾ ಸ್ನಾನ ಮಾಡಬೇಕು. ಗಂಗಾ ಸ್ನಾನ ಮಾಡ್ಲಿಕ್ಕೆ ಹೋದ್ರೆ ಅದು ಇನ್ನೂ ತಣ್ಣ ಸೆಟ್ಕೊಂಡು ಹೋಗಿರುತ್ತೆ. ನೀವು ಮಾಡಿದ್ರಾ ಗಂಗಾ ಅಲಕನಂದ ಸ್ನಾನ ಮಾಡಿದ್ರಾ? ಹಾ, ಮುಳುಗ್ಬೇಕು, ಕನೀಸ ಮೂರಾದ್ರೂ ಮುಳುಗ್ ಹಾಕ್ಬೇಕು ಒಳಗೆ ಇಳಿದು. ಅಲ್ಲಿ ಅಲ್ಲ ನೋಡಿ, ಅಂತಹ ಕಡೆ ನಾವು ಸ್ನಾನ ಮಾಡಿದ ಕೂಡ ಒಬ್ಬರು ಇರಬೇಕು ಒರೆಸಲಿಕ್ಕೆ, ಇಲ್ಲೊಂದು ಬಹಳ ಕಷ್ಟ ಆಗುತ್ತೆ. ಅಂದ್ರೆ ಅದೇನಾಗುತ್ತೆ, ಬಾಡಿಗೆ ರಿವರ್ಸ್ ಆಗ್ಬಿಡುತ್ತೆ. ಸ್ನಾನ ಮಾಡಿ ಒಂದ್ ಎರಡು ನಿಮಿಷ ಬಾಡಿ ಸೆಟ್ ಆಗುತ್ತೆ, ಕಿವಿ ಎಲ್ಲ ಏನು ನೋವು ಬಂದ್ಬಿಡುತ್ತೆ ಹಾಗೆ. ಅಂಥ ಥಂಡಿ ನೀರು ಇದೆಲ್ಲ ಮಾಡೋಟಿಗೆ ನಮ್ಮವ್ರಿಗೆ ಅಪರೋಕ್ಷ ಆಗ್ಬಿಟ್ಟು ಎಲ್ಲರೂ ಕೂಡ ಯಾಕಾದ್ರೂ ಬಂದ್ವ ಈ ಬದರಿಗೆ ಬೈಕುಂಬುದು ಎಲ್ಲರೂ ಕೂಡ. ಇನ್ನ ಉಷ್ಣಕೊಂಡಕ್ಕೆ ಹೋದ್ರು, ಅಲ್ಲಿ ಹೋಗಿ ಸ್ವಲ್ಪ ಇರ್ಲಿ ಕೊರೆ ತರಿಸುತ್ತ ಬರ್ಲಿಕ್ಕೆ ಹೋಯ್ತು. ಅಪಾ ಬೇಡ ಅಂತ ಹೇಳಿ ಇನ್ನು ಕೊನೆಗೆ ಸ್ವಾಮಿ ಕೇಳಿಕ್ ಶುರು ಮಾಡಿ, ಸ್ವಾಮಿ ಯಾವಾಗ ಹೊರಡ್ತೀವಿ ನಾವು ಇಲ್ಲಿಂದ? ಅಲ್ಲಿ ನೋಡಿದ್ರಣ್ಣ ಅಡಿಗೆ ಮಾಡಿದ್ದಾರೆ, ಅಡಿಗೆ ಬಿಸಿ ಇದೆ, ಕೂಡ್ಲಿಕ್ಕೆ ನೆಲ ಥಂಡಿ, ಕೂಡ್ಲಿಕ್ಕೆ ಆಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ ಎಲ್ಲರೂ, ಬಾಳೆಲೆ ಹಾಕೊಂತಾರೆ, ಅದು ಹಾಕೊಂತಾರೆ, ಏನ್ ಹಾಕೊಂಡು ಆಗ್ತಾ ಇಲ್ಲ. ಅಪ್ಪ ಬದ್ರಿ ಬರಬಾರ್ದು ಅಂದ್ರೆ ಎಲ್ಲ ಡಿಸೈಡ್ ಮಾಡ್ಕೊಂತಾ ಇದ್ದಾರೆ. ಸರಿ, ಅಂತ ಕಾಲಕ್ಕೆ ನಾನು ನೋಡ್ತಾ ಇದ್ದೆ, ನಾನು ಒಬ್ಬನೇ ಅಲ್ಲ ಎಲ್ಲರೊಳಗು. ಹೌದಲ್ಲ ಸ್ವಾಮಿ, ಹೇಗ್ ಮಾಡಿಸ್ತೀಯಪ್ಪ, ನಿನ್ನ ಹತ್ರ ಕರ್ಕೊಂತೀಯ, ಯೋಗ್ಯತೆ ಇಲ್ಲ ನಮ್ಗೆ, ಹೀಗ್ ಮಾಡಿಸ್ತೀಯಲ್ಲ. ಸರಿ, ಮತ್ತ ಎಲ್ಲರೂ ಊಟಗಳಾಯ್ತು, ಚೂರು ಚೂರೆಲ್ಲ ಆ ರಜಾ ಹುಡುಕು ಮಲ್ಕೊಂಡ್ಬಿಟ್ರಲ್ಲರು. ಸರಿ, ಮತ್ತ ಇನ್ನೊಂದ್ಸಲ ದೇವ್ರ ನಾರಾಯಣ ದರ್ಶನ ಮಾಡ್ಕೊಂಬೋಣ ಅಂತ ಹಾಕಿ ಹೋಗಿದ್ದೆ. ಹಾಕಿ ಹೋಗಿದ್ರೆ ಆ ಉಷ್ಣಕುಂಡದ ನೀರನ್ನ ಅವರು ಪಂಪ್ ಮಾಡಿ ಆ ಮೇಲೆ ಶವರ್ ತರ ಇಟ್ಟು ಸ್ನಾನ ಮಾಡ್ಲಿಕ್ಕೆ ಅನುಕೂಲ ಕೊಟ್ಟಿರ್ತಾರೆ. ಅಲ್ಲಿ ಬಂದವರು ಯಾರು ಕೂಡ ನಮ್ಮ ಮಾಧ್ವರು ಬಿಟ್ಟರೆ ಇನ್ಯಾರು ಸ್ನಾನ ಮಾಡಲ್ಲ ಗಂಗೆಯಲ್ಲಿ, ಮಾಧ್ವರು ಬಿಟ್ಟರೆ ಇನ್ಯಾರು ಮಾಡಲ್ಲ ಗಂಗೆಯಲ್ಲಿ, ಎಲ್ಲ ಉಷ್ಣಕುಂಡ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಸರಿ, ಇರ್ಲಿ, ನಾನಲ್ಲಿ ಬರ್ತಾ ಇದ್ರೆ ಒಬ್ಬ ಸಿಕ್ಕು ಸಿಂಗರು ಅಂತ ಹೇಳ್ತಾರಲ್ಲ ಸರ್ದಾರ್ಜಿಗಳು, ಸರ್ದಾರ್ಜಿ ತಾನು ಸ್ನಾನ ಮಾಡಿ ಮಗನಿಗೆ ಸ್ನಾನ ಮಾಡಿಸ್ತಾ ಇದ್ದ. ನಾನು ಬರ್ತಾ ಇದ್ದೆ, ಏನೋ ಇಷ್ಟನ ಆಳ ಪಡ್ತಾರಲ್ಲ ಭಗವಂತ, ಈ ಒಂದು ಥಂಡಿ ವಾತಾವರಣದಲ್ಲಿ ಬಿಸಿನೀರು ಕೊಟ್ಟ, ಇಲ್ಲಾಂದ್ರೆ ಎಲ್ಲರೂ ಇಷ್ಟ ಅವಸ್ಥೆ ಪಡ್ತಾ ಇದ್ರು. ಹೀಗೆ ಬರ್ತಾ ಇದ್ರೆ ಅವನು ಹೇಳ್ತಾ ಇದ್ದಾನೆ, ಅಂದ್ರೆ ಸ್ವಾಮಿ ಯಾಕೆ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಕೆಲವೆಲ್ಲ ಶಾಕ್ ಕೊಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ಸುತ್ತೆ. ಅವ ಹೇಳ್ತಾನೆ ಚಿಕ್ಕ ಮಗು, ಏ ಪ್ರಭು ನಾರಾಯಣ್ ಬೋಲೋ ಬೋಲೋ, ಇರನಿನ್ನ ಪ್ರಭು ನಾರಾಯಣ್ ಬೋಲೋ ಅಂತ ಹೇಳ್ತಾ ಅವನು ಮಾತು ಹೇಳ್ತಾ ಇದ್ದಾನೆ. ಇತನ ಥಂಡನೆ ಇತನ ಗರಂ ಪಾನಿ ಇದೆಯಾ ಭಗವಾನ್ ಬೋಲೋ ನಾರಾಯಣ, ಅದೆಂತ ಚಿಂತನೆ ಭಗವಂತ ಇಷ್ಟು ಥಂಡಿಯಲ್ಲಿ ನೀರು ಕೊಟ್ಟನಲ್ಲೋ ಅದಕ್ಕೆ ಹುಡುಗನಿಗೆ ಹೇಳ್ತಾ ಇದ್ದಾರೆ ಭಗವಾನ್ ನಾರಾಯಣ್ ಬೋಲೋ. ಆ ಚಿಂತನೆ ಬಂತಲ್ಲ, ನಮ್ ದೊಡ್ಡ ಮುಂದೆವು ಹೋದ ಕಾಲಕ್ಕಿಂತ ಯಾಕೆ ಬಂದು ಯಾಕೆ ಬಂದು ಅಂತ ಬೈಕೊಂಡು ಹೊಡ್ಕೊಂತ ಇದ್ದಾರೆ. ದೇವರ ಚೂರು ಭಕ್ತಿ ಇಲ್ಲ, ಅವರು ಏನೂ ಇಲ್ಲ, ಆಚಾರ ಶಾಸ್ತ್ರ ಇಲ್ಲ, ಏನೂ ಇಲ್ಲ. ಭಗವಂತನ ಎಂತಹ ಭಕ್ತಿ ಕೊಟ್ಟಿದ್ದಾರೆ, ಅವನು ಇಷ್ಟು ಉಪಕಾರ ಮಾಡ್ತಾ ನಮಗೆ ಎಚ್ಚರ ಬಂತಲ್ಲ ಅವರಿಗೆ. ಅವಾಗ ನಿಂತು ಸ್ವಾಮಿ ಎಲ್ಲೆಲ್ಲಿ ಯಾವ್ಯಾವ ಜೀವಿಗೆ ಎಂತೆಂತ ಜ್ಞಾನ ಕೊಟ್ಟಿರ್ತೀಯೋ ನೀನೇ ಪಾ ಬಲ್ಲಿ, ಕಾರಣ ಯಾರನ್ನು ಕಡಿಮೆ ಮಾಡಿ ನೋಡಬಾರದು ಅನ್ನೋದು ಬುದ್ಧಿ ಬಂತು ನನಗೆ.
ರಾಮ್ ದೇವ್ ವಿಚಾರ ಬಿಟ್ಟು ನೀವೇನಾದ್ರು ಮಾತಾಡಿದ ಅಂದ್ರೆ ಸುಮ್ಮನೆ ಕೂಲಾಗಿತ್ತು. ಆ ರಾಮ್ ದೇವ್ ಬಿಟ್ಟು ವಿಚಾರ ಬಿಟ್ಟು ನಿಮ್ಗೆ ಬೇರೆ ಮಾತೇ ಇಲ್ಲ ಆತ್ಮಿತ್ರ, ನೀವು ನಂಬ್ತಿರೋ ಬಿಟ್ಟಿರ ಆಚಾರೆ, ನಾವು ನೋಡಿ ನಾಚ್ಕೋಬೇಕು ಅನ್ಸುತ್ತೆ ಕಾಲದಲ್ಲಿ.
ಅದಕ್ಕೆ ಆ ಒಳಗಿನ ಸಂಸ್ಕಾರ ಎಲ್ಲಿ ಕೂತಿರುತ್ತೋ ಅದಕ್ಕೆ ಭಗವಂತ ಅಲ್ಲಿ ಕರ್ಕೊಂಡು ಹೋದ ಕಾಲಕ್ಕೆ ಅಂಥವ್ರು ತೋರಿಸ್ತಾನೆ, ಸ್ವಲ್ಪ ನೋಡು ಬುದ್ಧಿ ತಂದ್ಕೋ ಅಂತ ಹೇಳಲಿಕ್ಕೆ ಆಚಾರ ಮಾಡಿಸ್ತಾ ಇರ್ತಾನೆ. ಆ ರೀತಿಯಲ್ಲಿ ಅಲ್ಲೂ ಅಷ್ಟೇ, ಪುಷ್ಕರದಲ್ಲೂ ಅಷ್ಟೇ ಹಾಗೆ ಆಗಿತ್ತು. ಪುಷ್ಕರದಲ್ಲಿ ಎಲ್ಲರನ್ನ ಹೋಗಿದ್ದೆ ಹೋಗಿದ್ದು ಬಂದೇ ಬಂದಿದ್ದಾಯ್ತು. ಅಲ್ಲಿ ಅವರು ಪುಷ್ಕರದಲ್ಲಿ ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ಆ ಇಡೀ ಸರೋವರಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ಸರೋವರ ಅಂದ್ರೆ ಹೇಗಿರುತ್ತೆ ಅಂದ್ರೆ ಆ ಸರೋವರ ಸುತ್ತು ಐದಾರು ಕುಂಡಗಳಿವೆ, ಚಿಕ್ಕ ಚಿಕ್ಕ ಕುಂಡಗಳು, ಒಂದೊಂದು ಕುಂಡ ಮತ್ತೆ ಸರೋವರದಷ್ಟಿದೆ, ಚಿಕ್ಕ ಚಿಕ್ಕು, ದೊಡ್ಡದಂತೂ ಬಹಳ ದೊಡ್ಡದು. ಅದರ ಸುತ್ತು ಎಲ್ಲಾ ಕುಂಡಗಳು ಸೇರಿ ಎಲ್ಲರೂ ಪ್ರದಕ್ಷಿಣೆ ಮಾಡ್ತಾ ಬರ್ತಾರೆ ಬ್ರಹ್ಮ ಸರೋವರ. ನಾನು ಅಲ್ಲಿದ್ದವರು ಪ್ರದಕ್ಷಿಣೆ ಮಾಡೋಕ್ಕಲ್ಲ ಕೇಳಿದ್ದೆ. ಏನ್ರಿ ಹೇಗೆ ಏನು ಕೇಳಿದ್ರೆ, ಅವ್ರು ಹೇಳ್ತಾರೆ ಅಲ್ಲಿ ಬ್ರಹ್ಮಾಜಿ ಮಂದಿರ ಇದೆ, ಅಲ್ಲಿಂದ ಇರೋದು ಬ್ರಹ್ಮದೇವರ ಮಂದಿರ, ಬ್ರಹ್ಮದೇವರ ಮಂದಿರ ಇದೆ. ಹೌದಾ ನಾ ಅಂದೆ. ಇಲ್ಲಿ ಸ್ನಾನ ಮಾಡಿ ಅಲ್ಲಿ ದರ್ಶನ ಮಾಡಬೇಕಲ್ಲ ಅಂದೆ. ಅದಕ್ಕೆ ಅವನಂದ ಬ್ರಹ್ಮಾಜಿ ಕಾ ಮಂದಿರ ವಹಾಹೇ ಬ್ರಹ್ಮಾಜಿ ಯಹಾಹೇ. ಅವನ್ ತಲೆಯಲ್ಲಿ ಬ್ರಹ್ಮದೇವರು ನೀರಲ್ಲಿ ಕೂತಿದ್ದಾರೆ, ತಪಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಸುತ್ತ ಹಾಕ್ತಾ ಇದೀವಿ. ಎಚ್ಚರಕ್ಕೆ. ಅದಕ್ಕೆ ನಾನು ನೋಡಿದೆ ಎಲ್ಲರೂ ಬರ್ತಾರೆ, ಈ ರೋಜಾ ಹೂ ತರ್ತಾರೆ, ಆ ನೀರಿಗೆ ಬಿಡ್ತಾ ಇದ್ದಾರೆ, ನೀರಿಗೆ ಬಿಡ್ತಾರೆ, ನೀನು ಬಿಡ್ತಾರೆ. ಯಾಕ್ರಿ ಬಿಡ್ತಾ ಇದ್ರಿ ಅಂದ್ರೆ ಬ್ರಹ್ಮದೇವರು ಇದ್ದಾರಲ್ಲಿ ಅದಕ್ಕೆ ಬಿಡ್ತಾ ಇದ್ವಿ. ವರಾಹ ಸ್ವಾಮೀಜಿ ಹೇ ವರಾಹ ಜಿ ಅಂತ ಕರಿಬೇಕು. ವರಾಹ ಅಂತ ಗೊತ್ತಾಗ ಜಿ ಅಂತ ಸರಿ ಅರ್ಥ ಆಗುತ್ತೆ ಅವರಿಗೆ. ವರಾಹಜಿ ಹೈ ಅಂದರ್ ಇಲ್ಲ ನಿನ್ನ ಸ್ವಾಮಿ ಅಂತ ಬುದ್ಧಿ ಕೊಟ್ಟಿದ್ದೀವಿ ಅವರಿಗೆಲ್ಲ. ಎಷ್ಟು ಭಕ್ತಿಯಿಂದ ಮಾಡುತ್ತಾರೆ, ಎಲ್ಲ ಇದು ಮಾಡುತ್ತಾರೆ. ಅದು ನೋಡಿದಾಗ ಹೌದು, ತೀರ್ಥಕ್ಷೇತ್ರ ಯಾತ್ರೆ ಮಾಡಿ ಬರಬೇಕು. ಎಲ್ಲೆಲ್ಲಿ ಯಾರ್ಯಾರಲ್ಲಿ ಭಗವಂತ ಏನೇನು ಕೊಟ್ಟಿರ್ತಾನೆ ಅಂದ್ರೆ, ಒಂದು ಸಲ ನಮ್ಮ ಆಚಾರ ಸಿದ್ಧಾಂತ ತಲೆಯಲ್ಲಿ ಕೂತಿರಬೇಕು. ದಾಸರಾಯರ ಪದಗಳು ಚೆನ್ನಾಗಿ ಒಳಗೆ ಕೊಡಬೇಕು. ಎಲ್ಲಾ ಕಡೆ ದೇವರನ್ನು ನೋಡುವ ನೋಟ ಬರಬೇಕು. ಸ್ವಾಮಿ ಮಾಡಿಸ್ತಾ ಇದ್ರೆ ನೋಟ ಬಂದಿರಬೇಕು. ಅಲ್ಲಲ್ಲಿ ಹೋದಾಗ ಅವರವರು ಮಾಡುವ ಚರ್ಯಗಳು ನೋಡಿದಾಗ ಸ್ವಾಮಿ ಮಾಡಿಸ್ತಾ ಇದ್ದನ್ನು ನೆನಪಾಗಬೇಕು. ಅವಾಗ ಬರುವ ಖುಷಿಯ ಖುಷಿ ಆನಂದ ಆಗ್ಬಿಡ್ತಾ ಇರುತ್ತೆ. ಎಲ್ಲೆಲ್ಲಿ ಯಾರು ನೋಡಿದ್ರು ಹಾ ಹಾ ಅನ್ಬಿಡೋದು. ಮೊನ್ನೆ ಪುಷ್ಕರಕ್ಕೆ ಹೋದಾಗ ಎಷ್ಟು ದೊಡ್ಡ ಇದು ಅಂದ್ರೆ ಯಾತ್ರೆ, ಯಾತ್ರೆ ಅಂದ್ರೆ ಯಾವುದು ಅಂತೀರಿ, ಮೆರವಣಿಗೆ. ಏನು ಮೆರವಣಿಗೆ, ಮೆರವಣಿಗೆ ಅದಿರೋದೇ ಚಿಕ್ಕ ಗಲ್ಲಿ, ಅಲ್ಲೆಲ್ಲ ಮಾರ್ಕೆಟ್ ತರ ಎಲ್ಲ ಪುಷ್ಕರಣಿ ಹತ್ರ ದೊಡ್ಡ ಗಲ್ಲಿ ಸಣ್ಣದು, ಅದರೊಳಗೆ ಮೆರವಣಿಗೆ. ನಾದಲ್ಲ 20-25 ಬಂಡಿಗಳು ಅದರಲ್ಲೆಲ್ಲ ಕೂತು ವೇಷಗಳು ಹಾಕಿ ಎಲ್ಲ ಕುದುರೆಗಳ ಮೇಲೆ ಎಲ್ಲ ನೋಡಿದರೆ ಕೊನೆಯಲ್ಲಿ ಪಾಲಕಿಯಲ್ಲಿ ನಾರಾಯಣ ದೇವರು. ನಾರಾಯಣ ದೇವರು ಉತ್ಸವ ಅದು ಏನು ಮಾಡುತ್ತಾ ಇದ್ದಾರೆ, ಪಟಾಕಿ ಬಿಟ್ಟು ಏನು ಮಾಡಿ ಹೇಳ್ತಾ ಇದ್ದಾರೆ. ನಮ್ಮ ಇಲ್ಲಿ ಪುಷ್ಕರದಲ್ಲಿ ನಾರಾಯಣ ದೇವರ ಉತ್ಸವ ಇವತ್ತು ಬರುತ್ತೆ, ಇದಕ್ಕಾಗಿ ನಾವೆಲ್ಲರೂ ಕಾದಿರುತ್ತೇವೆ ಅಂತ ಏನು ಮುಂಗಾರ ಮೇಲೆ ಕಾದಿದ್ದಾರೆ ಎಲ್ಲರೂ ಕೂಡ. ಅವರವರಿಗೆ ತಕ್ಕಂತ ಏನು ಸ್ವೀಟು ಮಿಠಾಯಿ ಏನಿರುತ್ತೆ ತರ್ತಾರೆ, ದೇವರಿಗೆ ತೋರಿಸ್ತಾರೆ, ಹೋಗ್ತಾರೆ. ಆ ಭಕ್ತಿ ಅಲ್ಲಿ ನೋಡಿದಾಗ ಬಾಡ ಇರುತ್ತೆ. ನೋಡಿ ನಾನು ಅಲ್ಲೇ ಇದ್ದೆ. ಆ ದೇವರಿಗೆ ತೋರಿಸ್ತಾರೆ, ಆ ಏನು ಪೇಡ ತಂದ ತೋರಿಸಿದ, ತೋರಿಸಿದ ಮೇಲೆ ಹಾಗೆ ತಗೊಂಡು ಹೋಗಿಲ್ಲ, ಇದ್ದವರಿಗೆಲ್ಲ ಹಂಚಿಬಿಟ್ಟು ಒಂದು ಹಿಡ್ಕೊಂಡು ಹೋದ. ನಾ ಅಂದೆ ನಿಮ್ ಮನೆಗೆ ಅಂತ ಹೇಳಿದ್ರೆ ಘರ್ಮೆ ಬಹುತ್ ಪಳಾಹೆ, ಮನೆಯಲ್ಲಿ ಬಿದ್ದಿದೆ, ಇದು ಸ್ವಾಮಿ ಪ್ರಸಾದ, ಎಲ್ಲರಿಗೂ ಕೊಡದಂಗಿದ್ರೆ ದೇವರು ಹೊಡಿತಾರೆ, ಅದಕ್ಕೆ ಕೊಡ್ತಾ ಇದ್ದೇನೆ. ಅದೆಂಥ ಎಚ್ಚರ, ಹೇಗಿರುತ್ತೆ ಅಲ್ಲಿ ರುದ್ರದೇವರು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಇದೆ. ಅಲ್ಲಿಗೂ ಹೋಗಿದ್ವು, ಅಲ್ಲಿಗೂ ಹೋದ್ರೆ ಪ್ರತಿಯೊಬ್ಬರು ಬರ್ತಾರೆ, ರುದ್ರದೇವರು ದರ್ಶನ ಮಾಡುತ್ತಾರೆ, ಅದು ಎಂತ ಭಕ್ತಿ, ನಮಸ್ಕಾರ ಮಾಡುತ್ತಾರೆ, ಹೀಗೆ ತಿರುಗಿ ಹೋಗಲ್ಲ, ಎಲ್ಲ ಹಿಂದಕ್ಕೆ ಹೋಗ್ತಾರೆ, ಬೆನ್ನು ತೋರಿಸಿ ಹೋಗೋದೇ ಇಲ್ಲ. ಯಾರು ದೊಡ್ಡವರು ಪಂಡಿತರು ಅಂತಲ್ಲ, ಚಿಕ್ಕ ಚಿಕ್ಕ ಹುಡುಗರು ಸಹಿತ ಹಾಗೇ ಹೋಗ್ತಾ ಇರ್ತಾರೆ. ನೋಡಿದ ಕಾಲಕ್ಕೆ ಹೌದಪ್ಪ, ಅದಕ್ಕೆ ಬರಬೇಕು ತೀರ್ಥಕ್ಷೇತ್ರಗಳಿಗೆ ಅನ್ಸುತ್ತೆ. ಅವೆಲ್ಲ ನೋಡಿದ ಕಾಲಕ್ಕೆ ಅದಕ್ಕೆ ಹೇಳ್ತಾ ಇದ್ದಾರೆ ಅಂತ. ಭಗವಂತನ ವಿಶೇಷವಾಗಿರತಕ್ಕಂಥ ಚತುರ ಊರ್ಮಿಷು ಅಂತ ಹೇಳ್ತಾರೆ. ಅಂದ್ರೆ ಈ ಸಮುದ್ರದಲ್ಲಿ ತುಂಬಾ ಓಡಾಡಿದರೆ, ಅದ್ರಲ್ಲಿ ತಿರುಗಾಡಿದರೆ ಸುಸ್ತಾಗುತ್ತೆ, ಉಪ್ಪು ನೀರಿಗೆ ತೊಂದರೆ ಆಗುತ್ತೆ. ಆದರೆ ಭಗವಂತ ಎಂಥದ್ದು ಅಂತ ಹೇಳ್ತಾರೆ, ನಮಗೆ ಆನಂದವೇ ಕೊಡುತ್ತಾರೆ, ಅಪಾಯ ಇರಲ್ಲ. ಸಮುದ್ರದಲ್ಲಿ ಯಾವಾಗಾದ್ರೂ ಗುಳುಮ್ಮದ ಹೋಗ್ಬೋದು. ಸ್ವಾಮಿಯ ವಿಶೇಷವಾದ ಚರಿತ್ರೆಗಳೆಂಬ ಸಮುದ್ರದಲ್ಲಿ ಎಷ್ಟು ಓಡಾಡಿದ್ರು ಏನು ಅಪಾಯ ಇಲ್ಲ, ಚೆನ್ನಾಗಿ ಆನಂದಕರವಾಗಿರುತ್ತೆ ಅಂತ ಇದು. ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಾರೆ ಊರ್ಮಿಷು ಅಂತ ಹೇಳ್ತಾರೆ. ಊರ್ಮಿಷು ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಈ ಸಮುದ್ರ ಅದರ ತರಂಗ, ಸಮುದ್ರ ಅದರ ತರಂಗ, ಸಮುದ್ರದಿಂದ ಅದರ ತರಂಗ ಬೇರೆನಾ ಒಂದೇನಾ? ಒಂದೇ, ಆದರೆ ಬೇರೆ ತರ ಕಾಣುತ್ತೆ. ಹಾಗೆ ದೇವರ ಕಥೆ, ದೇವರ ರೂಪಗಳು, ದೇವರ ಚರಿತ್ರೆ ಬೇರೆ ಅಂತ ಕಂಡ್ರು ಕೂಡ ಎಲ್ಲಾ ಒಂದೇ. ಅದರಾದರೆ ಆ ಶೈಲಿ ಎಂಥದ್ದು ಅಂದ್ರೆ, ಒಂದೊಂದು ಶಬ್ದದಲ್ಲಿ ಅನೇಕ ರಹಸ್ಯಗಳನ್ನು ಬಚ್ಚಿಟ್ಟು ಹಾಕ್ತಾ ಬರ್ತಾ ಇದ್ದಾರೆ ಅಂತ. ಆ ಭಗವಂತನ ವಿಶೇಷವಾಗಿರತಕ್ಕಂತಹ ಮಹಾತ್ಮ್ಯ ಕಥೆಗಳಲ್ಲಿ ವಿಹಾರ, ವಿಶೇಷವಾಗಿ ಭಗವಂತನ ಚಿಂತನೆ ಮಾಡು ಅಂತ ಹೇಳ್ತಾರೆ. ಇಷ್ಟೆಲ್ಲಾ ಹೇಳಿದ ಮೇಲೆ, ಅಲ್ಲ ನೀವೇನ್ ಹೇಳಿ ಹೊರಟಿದ್ದೀರಾ ಅಂದ್ರೆ, ತೀರ್ಥಕ್ಷೇತ್ರ ಮಹಾತ್ಮ್ಯ ಅಂದ್ರೆ ತೀರ್ಥಗಳಿಗೆ ಅಧಿಪತಿ ಯಾರು? ನದಿಗಳಿಗೆ ವರುಣದೇವರು. ಹಾಗೆ ಎಲ್ಲಾ ತೀರ್ಥಕ್ಷೇತ್ರಗಳಿಗೆ ಅಧಿಪತಿ ಯಾರು? ಸ್ವಾಮಿ ನಮ್ಮ ಭಗವಂತ. ಅದಕ್ಕೆ ಶ್ರೀಹರಿ ಎಂಬ ಕಡಲನ್ನ ಸ್ತೋತ್ರ ಮಾಡಿದರೆ ಸಪ್ತ ಸಮುದ್ರಗಳು ಸ್ತೋತ್ರ ಮಾಡಿದಂತೆ, ಎಲ್ಲಾ ಸ್ತೋತ್ರ ಮಾಡಿದಂತೆ ಆಯಿತು. ಅಂದರೆ ಈ ಸ್ವಾಮಿಯೇ ಸರ್ವತ್ರ ನಿಂತು ಎಲ್ಲರನ್ನ ಪವಿತ್ರ ಮಾಡುತ್ತಾನೆ, ಇವನಿಲ್ಲದಿದ್ರೆ ಪವಿತ್ರ ಮಾಡತಕ್ಕಂತಹ ತಾಕತ್ತು ಯಾವುದಕ್ಕೂ ಇಲ್ಲ ಅಂತ ವಾದರಾಜರು ತೋರಿಕೊಡುತ್ತಾರೆ. ಹಾಗಾದ್ರೆ ಭಗವಂತರ ವಿಶೇಷವಾಗಿರತಕ್ಕಂತಹ ಚಿಂತನೆ ನಾವು ಮಾಡಲೇಬೇಕೆಂಬುದನ್ನು ತಿಳಿಸಿಕೊಡುತ್ತಾ ಇನ್ನ ಇಷ್ಟು ಹೇಳಿದ ಮೇಲೆ ಒಬ್ಬರ ನೆನಪಿಲ್ಲದಿದ್ರೆ ಇಷ್ಟೋ ಮಾಡಿ ವ್ಯರ್ಥ ಅಂದ್ರು. ಏನದು? ಹರಿ ಅಂತ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ. ಹರಿ ಅಂದ್ರೆ ಹೇಳುತ್ತಾರೆ ಷೋಡಶಿಕಾರರು, ಹೃದಯದಲ್ಲಿರುವ ಬಿಂಬಮೂರ್ತಿಗೆ ಹರಿ ರೀತಿ ರಹಸ್ಯಂ ನಾಮ. ಹರಿ ಅಂತವನಿಗೆ ರಹಸ್ಯ ಅಂದ್ರು. ಅಂದರೆ ಇಷ್ಟು ವಾದಿರಾಜನಿಶ್ಚನ ಹೇಳಿಕೊಡ್ತಾರೆ. ಇಂಥ ಎಲ್ಲಾ ತೀರ್ಥಕ್ಷೇತ್ರಗಳಲ್ಲಿ ಅಷಷ್ಟು ರೂಪಗಳಿಂದಿದ್ದು ಎಲ್ಲರನ್ನ ಪವಿತ್ರ ಮಾಡತಕ್ಕಂಥ ಭಗವಂತ ಏನಿದ್ದಾನೆ ಅವನು ಯಾರೋ ಅಲ್ಲ, ನನ್ನ ಬಿಂಬಮೂರ್ತಿ ಎಂಬ ಚಿಂತನೆ ಬರಲಿ. ಇದಿಲ್ಲದಿದ್ರೆ ಎಲ್ಲಾ ತಿಪ್ಪೇಲಿ ಹಾಕಿದಂತೇನೆ, ಮನಸ್ಸುತ್ತು ಕರೆಂಟ್ ಏನು ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿ ವೈರಿಂಗ್ ಎಲ್ಲ ಹಾಕಿ ಆಯಿತು, ಪ್ಲಗ್ ಅಲ್ಲಿ ಇಟ್ಟು ಸ್ವಿಚ್ ಹಾಕಿಲ್ಲ ಅಷ್ಟೇ ವೈರು, ಏನು ಉಪಯೋಗ? ಮನಸ್ಸುತ್ತು ಕಾಲಿಗೆ ಅಡ್ಡಾಗಿ ಬೀಳಲಿಕ್ಕೆ ಅನುಕೂಲ ಆಗುತ್ತಷ್ಟೇ, ಯಾವುದು ಆ ವೈರುಗಳೆಲ್ಲ. ಹಾಗೆ ನಾವು ಪಡ್ಕೊಂಡ ಜ್ಞಾನವೆಲ್ಲ ಕೂಡ ಬಿಂಬನಲ್ಲಿ ಸಮನ್ವಯ ಮಾಡದಿದ್ದರೆ ಎಲ್ಲ ನಮಗೆ ಎಡವು ಬೀಳಲಿಕ್ಕಾಗತ್ತೆ. ನನಗಿಷ್ಟು ಜ್ಞಾನ ಗೊತ್ತಾಯಿತು ಗೊತ್ತಾಯಿತು ಅಂದ್ರೆ ಎಡವು ಬೀಳಲಿಕ್ಕಾಗತ್ತಷ್ಟೇ, ಅನುಸಂಧಾನಕ್ಕಾಗಲ್ಲ. ಅದರಿಂದ ಬಿಂಬನನ್ನೇ ಸರ್ವತ್ರ ನೋಡಬೇಕು, ನೀನೇ ಮಾಡಿಸ್ತಾ ಇದೀಯಾ ಅಂತ, ಅಲ್ಲಿರೋ ಸ್ವಾಮಿಯನ್ನೇ ನನಗಾಗಿ ನಿಂತಿದ್ದೀಯಾ ಅಂತ ಚಿಂತನೆ ಮಾಡಬೇಕು. ಇಷ್ಟರ್ಥವನ್ನ ಒಂದು ಮಾತಿನಲ್ಲಿ ಹರಿಕ್ಷೀರಾಂಬುಧೇ ವಿಶೇಷವಾಗಿರತಕ್ಕಂತಹ ಆ ಭಗವಂತನ ಬಿಂಬಮೂರ್ತಿಯನ್ನು ಸ್ತೋತ್ರ ಮಾಡಿ ಅಂತ ವಾದಿರಾಜರು ತಿಳಿಸಿಕೊಟ್ಟಾರೆಂಬಲ್ಲಿಗೆ ಶ್ರೀಕೃಷ್ಣ ಪ್ರಾರ್ಥಿಸುತ್ತಾರೆ.